А? Яда? ಎಷ್ಟು ಪೇಜ್ ಪೇಜ್ ಹೇಳಿ ಇದರಲ್ಲಿ ಎಷ್ಟ 673 ರೂಪಂ ಚೇದೃಶ್ಯಂ ಸಾಧಿತಂ ಪುರ ಆಗಿತ್ತದಾಗಲೇ ಸಾಧೃಶ ಪುರುಷ ತಮೇವಂ ವಿದ್ವಾನ್ ಅಮೃತೇ ಭವತಿ ನಾನ್ಯ ಪಂಥಾಯನಾಯ ವಿದ್ಯತೆ ಇತಿ ಸಾ ಅಭ್ಯಸ್ತ ತವೇವಂ ವಿದ್ವಾನ್ ಅಮೃತೇ ಭವತಿ ಅಂಥೇಳಿ ಮತ್ತೆ ಮತ್ತೆ ಹೇಳಿದ್ದಾರೆ ಸಹಸ್ರಶೇಷ ಅಂತೇಳಿ ಸುಮ್ಮನಾಗಲಿಲ್ಲ ಆ ರೀತಿ ತಿಳ್ಕೊಂಡ್ರೇ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳಿರೋದ್ರಿಂದ ಸಾಕಾರ ಬ್ರಹ್ಮ ನಿರಾಕಾರ ಬ್ರಹ್ಮ ಅಂತ ಇಬ್ಬರಿದ್ದಾರೆ ಅಂತ ಆಗಲಿಲ್ಲ ಇತಿ ಸಾ ಅಭ್ಯಸ್ತ ಅಂದ್ರೇನು ಪುನಃ ಪುನಃ ಹೇಳಿದ್ದಾರೆ ಒಂದ್ಸರಿ ತೆರಸರಿ ಹೇಳಿಲ್ಲ ಪುನಃ ಪುನಃ ಹೇಳಿದಾಗ ಏನಿದೆ ಅಂತ ಅರ್ಥ ಅಲ್ಲಿ ತಾತ್ಪರ್ಯ ಇದೆ ಅಂತ ಅರ್ಥ ಆದಿತ್ಯವರ್ಣತ್ವಾದಿಶ್ಚನ ವೃಥೋಪಚಾರತ್ವೇನ ಅಂಗೀಕಾರ್ಯ ಆದಿತ್ಯವರ್ಣ ಅಂತ ಹೇಳಿದ್ದಾರೆ ಇಲ್ಲ ಇಲ್ಲ ಸುಮ್ಮನೆ ಹೇಳಿದ್ದಾರೆ ಉಪಚಾರ ಅರ್ಥ ಮಾಡ್ತೀವಿ ಅಂದ್ರೆ ಹಾಗೆಲ್ಲ ಹೇಳಬಾರ್ದು ಉಪಚಾರ ಅರ್ಥ ಹೇಳ್ಬೇಕಾದ ಕಾರಣ ಕೊಡಬೇಕು ಮುಖ್ಯ ಅರ್ಥ ಪಾತಿತವಾದಾಗ ಮಾತ್ರ ಔಪಚಾರಿಕ ಅರ್ಥ ಹೇಳಬೇಕು ಆದ್ದರಿಂದ ಸರಿಯಲ್ಲ ನಾನು ಭಗವಾನ್ ಕರಚರಣಾದಿ ಮದ್ರೂಪವಾನ್ ಕರಚಾರಣ ಆಗಿಬಿಟ್ಟಿದೆ ಕರಚರಣಾದಿ ಮದ್ರೂಪವಾನ್ ತಿಳ್ಕೊಬೇಕಲ್ಲ ಪರಂ ಬ್ರಹ್ಮತ್ವ ನಾ ಈ ದೃಶ್ಯ ರೂಪವತೆ ಅವ್ರು ಎರಡು ಭಾಗ ಬರ್ತಾರೆ ಬ್ರಹ್ಮ ಬೇರೆ ಪರಬ್ರಹ್ಮ ಬೇರೆ ಪರಬ್ರಹ್ಮ ಅಂದರೆ ಸಾಕಾರ ಬ್ರಹ್ಮ ಅವನಿಗೆ ಕರಚರಣಾದಿಗಳಿದೆ ಪರಂಬ್ರಹ್ಮನಿಗೆ ಅದೆಲ್ಲ ಇಲ್ಲ ಅಂತ ಎರಡು ವಾದ ಮಾಡ್ತಾರೆ ಅದಕ್ಕೆ ನಾನು ಭಗವಾನ್ ಕರಚರಣಾದಿ ಮದ್ರೂಪವಾನ್ ಕರಚರಣ ಕೈ ಕಾಲು ಮೊದಲಾದಿರತಕ್ಕಂಥ ರೂಪವನ್ನು ಹೊಂದಿರೋನು ಭಗವಾನ್ ಅಂತ ಹೆಸರು ಆತನಿಗೆ ಪರಂಬ್ರಹ್ಮತ್ವ ನಾ ಈ ದೇಶ ರೂಪವತ್ತು ಪರಂಬ್ರಹ್ಮನಿಗೆ ರೂಪಗೀಪ ಇಲ್ಲ ಅಶಬ್ದಮ ಸ್ಪರ್ಶವ ರೂಪಮಂ ಇತ್ಯಾದಿ ಶ್ರುತೇಹೇ ರೂಪ ಇಲ್ಲದ ಬ್ರಹ್ಮ ರೂಪ ಇರೋ ಬ್ರಹ್ಮ ಅಂತ ಎರಡು ಭಾಗ ಮಾಡ್ತೀವಿ ಅಂದರೆ ಅಥ ಕಥವೇತತ್ತಿತ್ಯ ಅಥ ರೂಪಂಚ ಇತಿ ಅದು ಸರಿಯಲ್ಲ ಪರಾಭ್ಯುಪಗತಸ್ಯ ಬ್ರಹ್ಮಣೋಪಿ ಇತಿ ಶೇಷ ಯಾವ ಬ್ರಹ್ಮನ ಹೇಳಿದರೂ ಕೂಡ ಅಲ್ಲಿ ರೂಪ ಇದ್ದೇ ಇದೆ ಆದ್ದರಿಂದ ಆ ರೀತಿ ಹೇಳೋದಕ್ಕೆ ಹೋಗಬಾರ್ದು ಅಸ್ತು ಭಗವಾನೇವ ಪರಂಬ್ರಹ್ಮ ಕಿಂತು ಏ ತ್ವಾಮೇವಂ ಸಾಕಾರ ಉಪಾಸತೆ ಏ ಸ್ಥಾಲಂ ದೇಶ ಇತಿ ಪ್ರಶ್ನಾರ್ಥ ಇತ್ಯತಾ ಆಯಿತು ಭಗವಂತನ ಉಪಾಸನೆ ಮಾಡಿದರೆ ಮೋಕ್ಷನೋ ಅಥವಾ ಪರಬ್ರಹ್ಮ ಉಪಾಸನೆ ಮಾಡಿದರೆ ಮೋಕ್ಷನೋ ಅದರಲ್ಲಿ ಯಾವ ಶ್ರೇಷ್ಠ ಅಂತ ಕೇಳಬಹುದಲ್ಲ ಅಂದರೆ ಆ ಹೇಳಕ್ಕೆ ಬರೋದಿಲ್ಲ ಉಪಾಸನಂಚ ತಥೈವ ಕಾರ್ಯಂ ಉಪಾಸನೆ ಎರಡು ರೀತಿ ಹೇಳಲಿಲ್ಲ ಸಾಕಾರ ಬ್ರಹ್ಮೋಪಾಸನೆ ನಿರಾಕಾರ ಬ್ರಹ್ಮೋಪಾಸನೆ ಅಂತೇಳಿ ಉಪಾಸನೆಯಲ್ಲಿ ಎರಡು ಭಾಗ ಮಾಡಿಲ್ಲ ಒಂದೇ ಭಾಗ ಹೇಳಿರೋದು ಅದಕ್ಕೆ ಪರಮಾತ್ಮನ ಹೇಗೆ ಆರಾಧನೆ ಮಾಡಬೇಕು ಅಂದರೆ ಯದಿ ತಥೈವ ರೂಪವತ್ತಯೈವ ರೂಪ ಇಟ್ಕೊತ್ತೇ ಉಪಾಸನೆ ಮಾಡಬೇಕು ಸಾಧಯಂ ಪ್ರಶ್ನಾರ್ಥ ಇದು ರೂಪತ್ವ ರೂಪತ್ವಾಭ್ಯಾಮ್ ಭಗವದ್ ಉಪಾಸನ ಕಾರ್ಯಂ ಸ್ಯಾತ್ ತತ್ತು ಏತದಸ್ತಿ ಕಿಂತು ರೂಪವತ್ತಯೈವ ಅಲ್ಲಿ ಸಾಯಸ್ ಕೊಟ್ಟಿಲ್ಲ ತಮೇವಂ ವಿದ್ವಾನ್ ಅಮೃತೇ ಭವತಿ ಅಂತೇಳಿ ಏವಂ ಏವಮೇವ ವಿದ್ವಾನ್ ಅಂತ ಹೇಳಿದ್ರಿಂದ ಎರಡು ಭಾಗ ಮಾಡಿಲ್ಲ ಅನ್ಯಸ್ಯ ಮಿಥ್ಯೋಪಾಸನತ್ವೇನ ಅನರ್ಥ ಹೇತುತ್ವಾದಿತಿ ಭಾವ ಈ ರೀತಿ ಉಪಾಸನೆ ಮಾಡದೆ ಹೋದರೆ ಮಿಥ್ಯೋಪಾಸನೆ ಆಗೋದ್ರಿಂದ ಅದೇನಾಗತ್ತೆ ಅನರ್ಥಕ್ಕೆ ಕಾರಣ ಮಿಥ್ಯೋಪಾಸಾಹಿ ಅನರ್ಥದ ಆಚಾರ್ಯ ಮಾತೊಂದು ಮಿಥ್ಯೋಪಾಸಾಹಿ ಅನರ್ಥದ ಕುತ ಏತತ್ತಿತ್ಯತಃ ಸಹಸ್ರೇತಿ ಆರಭ್ಯ ಇತ್ಯನೇನ ಬ್ರಾಹ್ಮಣೋಶ್ಯ ಮುಖಂ ಇತ್ಯಾದೇಹೇ ಆದಿತ್ಯವರ್ಣಂ ತಮಃ ಪರಸ್ತಾತ್ ಇತ್ಯಾದೇಶ್ಚ ಗ್ರಹಣಂ ಸಹಸ್ರ ಅಂತ ಇಟ್ಕೊಂಡ್ಬಿಟ್ಟು ಬ್ರಾಹ್ಮಣರು ಎಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ದೇವರಿಗೆ ಸುಮ್ಮನೆ ಹೇಳಲಿಲ್ಲ ಸಹಸ್ರ ಶೀರ್ಷ ಸುಮ್ಮನೆ ಆಗಲಿಲ್ಲ ಬ್ರಾಹ್ಮಣೋಶ್ಯ ಮುಖಮಾಸೀತ್ ಅಂತ ಹೇಳಿದರು ಮತ್ತೆ ಅರ್ಥ ಆಯ್ತಾ ಅವನಿಗೆ ಸಾ ಅನಂತ ತಲೆಗಳು ಮುಖದಿಂದ ಬ್ರಾಹ್ಮಣ ಹುಟ್ಟಿದೆ ಅಂದ್ರೆ ಮುಖ ಇದೆ ಅಂತ ಆಯ್ತಲ್ಲ ಮುಖದಿಂದ ಬ್ರಾಹ್ಮಣ ಹುಟ್ಟಬೇಕಾದ್ರೆ ಮುಖ ದೇವರಿಗೆ ಏನಿರಬೇಕು ಮುಖ ತೋಳುಗಳಿಂದ ರಾಜನ್ಯ ಬಾಹು ರಾಜನ್ಯ ಕೃತ ಕೈವೆ ಅಂತ ಆಯ್ತಲ್ಲ ಪದ್ಯಾಂಶೋದ್ರೋದ ಕಾಲಿದೆ ಅಂತ ಆಯ್ತಲ್ಲ ಅಂದರೆ ಕಾಲಿದೆ ಕೈ ಇದೆ ಅಂತ ಹೇಳಿದ್ದನ್ನ ಮುಂದೆ ಕನ್ಫರ್ಮ್ ಮಾಡ್ತಿದ್ದಾರೆ ಆದ್ದರಿಂದ ಅದನ್ನು ಸೆಕೆಂಡರಿ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ ಇತ್ಯಾದೇಶ್ಚ ಗ್ರಹಣಂ ಆದಿತ್ಯವರ್ಣಂ ಬರೀ ಬಣ್ಣ ಬೇರೆ ಹೇಳ್ತಾರೆ ಆ ನಿರಾಕಾರಕ್ಕೆ ಬಣ್ಣ ಇಲ್ಲಿರುತ್ತೆ ಅದಕ್ಕೆ ಆದಿತ್ಯವರ್ಣಂ ತವಸ ಪರಸ್ತಾತ್ ಇತ್ಯಾದೇಶ್ಚ ಗ್ರಹಣಂ ಅಭ್ಯಾಸ ಶಬ್ದೇನ ತತ್ಫಲ ನಿಯಮೋ ಲಕ್ಷ್ಯತೆ ಅಭ್ಯಾಸ ಪದ ಯಾತಕ್ಕೆ ಹೇಳಿದರು ಅಂದರೆ ಆ ರೀತಿ ಮಾಡಿದರೆ ಫಲ ಸಿಗುತ್ತೆ ಅಂತ ಅರ್ಥ ಫಲ ನಿಯಮ ಈ ರೀತಿ ಮಾಡಿದರೆ ಫಲ ಇಲ್ಲದವ್ರು ಇಲ್ಲ ಅದಕ್ಕೇನಂತಾರೆ ನಿಯಮ ಅಂತ ಹೇಳಿ ಶ್ರುತಿ ಸಾಕಾರ ಉಪಾಸನ ಮೋಕ್ಷ ಸಾಧನ ಮಹಾಯಿತಿ ಶೇಷ ಈ ಸಾಕಾರ ಉಪಾಸನವನ್ನೇ ಮೋಕ್ಷ ಸಾಧನ ಅಂತ ಹೇಳಿದೆ ನಿರಾಕಾರ ಉಪಾಸನೆ ಅಲ್ಲ ನಿರಾಕಾರ ಅಂತ ವಸ್ತುವೇ ಇಲ್ಲ ಅಂದಮೇಲೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಹತ್ರ ಉಚ್ಚಮಾನ ಆದಿತ್ಯವರ್ಣತ್ವಾದಿ ಆಕಾರ ಅತಮಸ್ಕತ್ವಾದಿ ಸಾದೃಶ್ಯಾದ ಉಪಚರಿತ ಇವ ಇತ್ಯ ಆದಿತ್ಯೈತಿ ವೃಥಾ ಬಾಧಕೇನ ವಿನಾ ದೇವರು ಕತ್ಲಲ್ಲ ಅಂತ ಹೇಳೋದಕ್ಕೋಸ್ಕರ ಆದಿತ್ಯವರ್ಣ ಅಂತ ಹೇಳಿದ್ದಾರಷ್ಟೇ ಆದಿತ್ಯವರ್ಣ ಅಂತಿಲ್ಲ ಅಂತ ಹೇಳೋದಾದರೆ ಹೇಳಬಾರ್ದು ಆದಿತ್ಯ ವರ್ಣಾದಿ ಬಾಧಕ ಏನಿದೆ ಈಗ? ಬಾಧಕ ಇದ್ದರೆ ಬೇರೆ ಅರ್ಥ ಮಾಡಿ, ಬಾಧಕ ಇಲ್ವಲ್ಲ. ಉತ್ಸಾಹ ಬಾಧಕ ಏನವಿನ ಬಾಧಕ ಇಲ್ಲದೆ ಹೋದರೆ ಎಂದು ಅಮುಖ್ಯಾರ್ಥವನ್ನು ಮಾಡಲಿಕ್ಕೆ ಬರೋದಿಲ್ಲ. ಉಪಚರ್ಯತೆ ಇತಿ ಉಪಚಾರ, ಉಪಚರ್ಯತೆ ಇತಿ ಉಪಚಾರ. ಉಪಚಾರ ಅಂದರೆ ಇಲ್ಲದನ್ನ ಇದ್ದಾಗ ಹೇಳಿದರೆ ಉಪಚಾರ. ಕೆರೆ ನೋಡಿ ಸಮುದ್ರ ಅಂತ ಗೊತ್ತಾಯ್ತಾ, ಭಾರಿ ದೊಡ್ಡದು ಅಂತ ಹೇಳೋ ಐಡಿಯಾ ಇಟ್ಕೊಂಡೇ ಮಾತಾಡಿದ್ದಾರೆ ಅಷ್ಟೇ ಹೊರತು ಕೆರೆ ಸಮುದ್ರ ಅಲ್ಲ. ಅದಕ್ಕೆ ಬೇರೆ ಅರ್ಥ ಮಾಡಲೇಬೇಕಾಗ, ಕೆರೆ ಇಜ್ಜಿಕೊಂಡು ಸಮುದ್ರ ಅಂತ ಮಾಡಬಾರದು. ಕೆರೆ ದೊಡ್ಡದು ಅಂತ ಅಷ್ಟೇ ಅರ್ಥ ಮಾಡಬೇಕು. ಹಾಗಾದರೆ ಕೆರೆನೇ ಕೆರೆ ಅಂತ ಕರೆದಾಗ, ಕೆರೆಯೇ ಸಮುದ್ರ ಸಮುದ್ರ ಅಂತ ಕರೆದಾಗ ಔಪಚಾರಿಕ ಅಲ್ಲ. ಕೇಚಿತ್ ಸಹಸ್ರ ಶೀರ್ಷ ಇತ್ಯಾದಿಕಂ ಹಿರಣ್ಯ ಗರ್ಭ ವಿಷಯ ಮನ್ಯಂತೆ ಇನ್ನು ಕೆದರಿದ್ದಾರೆ. ಈಗ ಸಹಸ್ರ ಶೀರ್ಷ ಇತ್ಯಾದಿಗಳು ಸಾಕಾರ ಬ್ರಹ್ಮ ಅಂದರೆ ಬ್ರಹ್ಮಾದಿಗಳು, ನಿರಾಕಾರ ಬ್ರಹ್ಮ ಅಂದರೆ ವಿಷ್ಣು. ಈ ರೀತಿ ಮಾಡ್ಬೋದಲ್ಲ ಅಂದರೆ ಹೇಳ್ತಾರೆ, ತತಸ್ತು ತದ್ವಿಧ ತದ್ವಿಧೂಯ ಈಶ್ವರ ವಿಷಯ. ಬ್ರಹ್ಮಾದಿ ರೂಪ ಅಂದರೆ ಮೋಕ್ಷ ಅಂತ ಹೇಳೇ ಇಲ್ಲ ಅಂದಮೇಲೆ ರೂಲ್ಡ್ ಔಟು. ಬ್ರಹ್ಮಾದಿಗಳ ಉಪಾಸನೆಯಿಂದ ಮೋಕ್ಷ ಒಂದು ಶ್ರೇಷ್ಠನೋ, ನಿನ್ನ ಉಪಾಸನೆಯಿಂದ ಮೋಕ್ಷ ಒಂದು ಅರ್ಥ ಮಾಡಿದರೆ ಬ್ರಹ್ಮಾದಿಗಳ ಉಪಾಸನೆ ಮೋಕ್ಷ ಇಲ್ಲ ಅಂತ ಹೇಳಿ ಆಗಿದೆ. ಆ ಬ್ರಹ್ಮ ಭವನ ಅಲ್ಲೋಕಾಹ ಉದರಾವರ್ತಿನೋ ಅರ್ಜುನ ಅಂತ ಹೇಳಿದ ಮೇಲೆ ಇನ್ನು ಮತ್ತೆ ಹೇಳೋಕ್ಕೆ ಕಾರಣ ಇಲ್ಲ. ಅವ್ರು ಬರಲೇ ಇಲ್ಲ ನೋಡಿ, ಬಂದಿದ್ದು ಮಹಾಲಕ್ಷ್ಮಿ ಒಂದೇ. ಎರಡು ಭಾಗ ಮಾಡಿದ್ರೀಗ ಬ್ರಹ್ಮನಲ್ಲೇ ಎರಡು ಭಾಗ ಮಾಡೋದು ಒಂದು ಒಂದು ಮುಗುಂಪು. ಸಾಕಾರ ನಿರಾಕಾರ ನಿರ್ಗುಣ ಸಗುಣ ಅಂತೇಳಿ, ಅಥವಾ ಬ್ರಹ್ಮಾದಿ ಒಂದು ಗುಂಪು ನಾರಾಯಣ ಒಂದು ಗುಂಪು, ಅದು ಸರಿಯಲ್ಲ. ಲಕ್ಷ್ಮೀ ಯಾಕೆ ತೊಗೋಬೇಕು ಅಂದರೆ ಮೋಕ್ಷದಾತೃತ್ವ ಇದೆ ಅವರಿಗೆ, ಆ ಸಾಮರ್ಥ್ಯ ಇದೆ ಅಂತ ಹೇಳಿರೋದ್ರಿಂದ ಅವರು ಇವರಲ್ಲಿ ಯಾರು ಬೆಟರ್ ಅಂತ ಅಷ್ಟೇ ಅರ್ಥ ಅವ್ರದ್ದು, ಬೇರೆ ಅಲ್ಲ. ಅವ್ರಿಗೆ ಇಷ್ಟು ಶ್ಲೋಕ ಅರ್ಥ ಆಗಬೇಕಾದ್ರೆ ಎಷ್ಟು ಅಪಾರ್ಥ ಮಾಡಿದ್ದೆ, ಎಲ್ಲ ಸರಿ ಮಾಡಲಿಕ್ಕೆ ಇಷ್ಟೆಲ್ಲ ಬೇಕಾಯಿತು. ಯಾಕಂದರೆ ಹೊಸ ಮನೆ ಕಟ್ಸೋದು ಸುಲಭ, ಹಳೆಯ ರಿಪೇರಿ ಭಾರಿ ಕಷ್ಟ ಅಂತಾರಲ್ಲ ಹಾಗೆ. ಅದಕ್ಕೆ ಆಚಾರಕ್ಕೆ ಸರ್ವಜ್ಞ ವನ್ಯ ವರವೇಕ್ಷ ಸಕಾರ್ಯ ವೀರ್ಯಂ. ಮನೆಗಳ ದೇವಸ್ಥಾನಗಳು ಎಷ್ಟು ಕಷ್ಟ ಆಗಿಬಿಡುತ್ತೆ, ಗರ್ಭಗುಡಿ ಚೇಂಜ್ ಮಾಡಬೇಕಾಗಿದೆ, ಸಾಧ್ಯ ಇಲ್ಲ, ನಮ್ಮವರೇ ಸಿಗಬೇಕು, ಅವ್ರು ಸಿಗೋದಿಲ್ಲ, ಗೊತ್ತಾಯ್ತಾ, ನಾಳೆ ದಿವಸ ಆಗಿದೆ, ಇಲ್ಲ ಇದಾಗ್ತಾ ಇದೆ, ಎಷ್ಟು ಕಷ್ಟ ಆಗ. ಹೊಸ ಬಿಲ್ಡಿಂಗ್ ಕಟ್ಟು ಸುಲಭ, ಕೊನೆಯ ಸತಿ ಮಾಡ್ಕೊಂಡು ಒಳಗೋಗ್ಬಿಡ್ತಾರೆ. ಇದಾಗಲ್ಲ, ಆ ದೇವ್ರು ಎತ್ತಿಡಬೇಕು, ಬೇರೆ ಕಡೆ ಎದುರು ಮಾಡಬೇಕು. ಅದಕ್ಕೆ ಮತ್ತೆ ಬರೀ ಅಲ್ಲಿ ಬೇರೆ ಪೂಜೆ, ಇಲ್ಲಿ ಬೇರೆ ವ್ಯವಸ್ಥೆ, ಆಗ ಕಥನೆ ಕೆಟ್ಟು ಹೋಗ್ದಾಗಬಿಡುತ್ತೆ. ಅದಕ್ಕೋಸ್ಕರನೇ ಹೊಸ್ತಾ ಬರೆಯೋದಕ್ಕೆ ಕೆಲಸ ಕೊಡೋದು ಬೇರೆ, ಕೆಡಿಸಿದ್ರೆ ಸರಿ ಮಾಡಿ ಸರಿ ಹೇಳೋದು ಭಾಳ ಕಟ್ಟದ ಕೆಲಸ. ಅದಕ್ಕೆ ಸರ್ವಜ್ಞ ವನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ. ಅದಕ್ಕೆ ಯಾರು ಬೇಕೋ ಅತ್ಯಂತ ಸಮರ್ಥವಾಗಿ. ಏನೋ ಒಳ್ಳೆ ಇನ್ನೊಂದು ಯಾವುದೋ ಬಿದ್ದೋಗುತ್ತೆ, ಒಂದು ಸರಿ ಮಾಡಿ ಮತ್ತೊಂದು ಬಿದ್ದೋಗಿರುತ್ತೆ ಸರ್, ಅದು ಸರಿ ಮಾಡಬೇಕು. ಒಂದು ಅದನ್ನೆಲ್ಲ ಮಾಡೋದಕ್ಕೆ ಎಷ್ಟು ಹೇಳಿದರು ಏನು ಯಾವುದನ್ನ? ಹೌದು, ಅಲ್ಲ ಅಲ್ಲ, ಬ್ರಹ್ಮ ಅಂದರೆ ಸಗುಣ ಬ್ರಹ್ಮನಿಗೆ, ದುರ್ಗುಣ ಬ್ರಹ್ಮನಿಗೆ ಅಲ್ಲ, ಸಗುಣ ಬ್ರಹ್ಮನಿಗೆ ಅಂತ ಹೇಳಿ. ಅದು ಇದ್ರ ತಾರೆ ಅಪ್ಲೈ ಆಗೋದು. ಎರಡು ಬ್ರಹ್ಮ ಅಂತ ಯಾರು ಹೇಳಿದರು ಫಸ್ಟ್ ನಿಮಗೆ ಕಲ್ಪನೆ? ಯಾವುದು? ಅದು ಒಪ್ಪದಿಲ್ಲ ಅಂತಾರಲ್ಲ, ಅದಕ್ಕೆ ದುರ್ಗುಣ ಅಂತ ಬೇರೆ ಇದ್ದಾನೆ, ಬೇರೆ ಇದ್ದಾನು. ತಥಾಚ ಸಾಮವೇದೆ ಸೌಕರಾಯಣ ಶ್ರುತಿ, ಈ ಶಿವಕರಾಯಣ ಶ್ರುತಿ ಹೇಳ್ತಾ ಇದೆ. ಮತ್ತೆ ಇನ್ನೂ ಸ್ಪಷ್ಟ ಮಾಡ್ತಾರೆ, ಪ್ರಶ್ನೋತ್ತರ ರೂಪ ಬರುವ ಭಾವಕ. ಈಗ ಸ್ಥಾನುರ್ಹ ವೈ ಪ್ರಜಾಪತ್ಯ ಸ ಪ್ರಜಾಪತಿಂ ಪಿತರಮೇತ್ಯ ಉವಾಚ. ತಾವು ರುದ್ರದೇವರು, ಅವ್ರೇನು ಮಾಡಿದರಂತೆ, ಪ್ರಜಾಪತ್ಯ ಅವರು ಬ್ರಹ್ಮದೇವರ ಮಕ್ಕಳು. ಪ್ರಜಾಪತಿಂ ಪಿತರಮೇತ್ಯ ಉವಾಚ, ತಂದೆಯಾದ ಬ್ರಹ್ಮದೇವರ ಹತ್ರ ಹೋದರು. ಮುಮುಕ್ಷುಭಿ ಸಾಧುಭಿ ಭೂತಪಾಪೈಹಿ ಕಿಮುಹ ವೈ ತಾರಕಂ ತಾರವಾಚ್ಯಂ ಧ್ಯಾನಂತಶ್ಚಾತ್ತರುಚೇ ಕಥಂ ಸ್ಯಾತ್ ಧ್ಯೇಯಶ್ಚಕ ಪುರುಷೋ ಅಲೋಭಪಾತಃ. ನೋಡಿ ಪ್ರಶ್ನೆ ಹಾಕಿ ಕೇಳ್ತಾರೋ, ಮುಮುಕ್ಷುಭಿ ಸಾಧುಭಿ ಭೂತಪಾಪೈಹಿ ಕಿಮುಹ ವೈ ತಾರಕಂ ತಾರವಾಚ್ಯಂ. ಸಜ್ಜನರಾದ ಮುಮುಕ್ಷುಗಳಿದ್ದಾರೆ, ಪಾಪ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವು ತಾರಕ ತಾರವಾಚ್ಯಂ ತಾರಕ, ಓಕಾರ ಪ್ರತಿಪಾದ್ಯರಾದ ತಾರಕ ಪ್ರಪಾತ್ರ ಉಪಾಸನೆ ಮಾಡಬೇಕು. ಧ್ಯಾನಂಚ ತಸ್ಯ ಆಪ್ತರುಚೇ ಕಥಂ ಸ್ಯಾತ್, ಅವನು ಯಾರು, ಆ ಪರಮಾತ್ಮನ ಹೇಗೆ ಧ್ಯಾನ ಮಾಡಬೇಕು. ಧ್ಯೇಯಶ್ಚಕ ಪುರುಷೋ ಅಲೋಭಪಾದ, ಅವರಿಗೆ ಮೈ ಮೇಲೆ ಏನೂ ಇಲ್ಲ ಅಂತ ಹೇಳಿದರೆ ಆಕಾರ ಧ್ಯಾನ ಮಾಡೋದು ಹೇಗೆ ಅಂತ ಪ್ರಶ್ನೆ ಕೇಳಿದರಂತೆ. ಆಗ ಉತ್ತರ ಕೊಟ್ಟರು ಅವರು, ತಂ ಹೋ ವಾಚ, ಬ್ರಹ್ಮದೇವರು ಕೊಟ್ಟ ಉತ್ತರ ಅವರಿಗೆ. ಏಷ ವೈ ವಿಷ್ಣು ತಾರಕೋ, ತಾರಕ ಆದರೆ ಯಾರು ಯೋಚನೆ ಮಾಡಬೇಡಿ, ವಿಷ್ಣುನೇ ತಾರಕ. ಅಲೋಮಪಾದೋ, ಅವನನ್ನು ಅಲೋಮಪಾದ ಅಂತ ಉಪಾಸನೆ ಮಾಡಬೇಕು ಅಂದರೆ ಪ್ರಾಕೃತವಾದ ಲೋಮಪಾದಗಳು. ಲೋಮ ಅಂದರೆ ರೋಮ, ಪಾದ ಅಂದರೆ ಕಾಲು, ಆದರೆ ಪ್ರಾಕೃತ ರೂಪ ಅವನಿಗಿಲ್ಲ. ಧ್ಯಾನಂತೆ ತಶಾಪ್ತ ರುಚೇರ್ ಬದಾಮಿ, ಅವನು ಧ್ಯಾನ ಹೇಗೆ ಮಾಡಬೇಕು ಗೊತ್ತಾ ಅಂಥೇಳಿ. ಅಸೋ ಅನಂತ ಶೀರ್ಷ ಬಹುವರ್ಣ ಸುವರ್ಣೋ ಧ್ಯೇಯಸ್ಸ ವೈ ಲೋಹಿತಾದಿತ್ಯ ವರ್ಣ ಶ್ಯಾಮೋಥವಾ ಹೃದಯ ಸೋಷ್ಠಬಾಹು ಅನಂತ ವೀರ್ಯೋ ಅನಂತ ಬಲ ಪುರಾಣ. ಹೀಗೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಏನಂತ, ಅನಂತ ಶೀರ್ಷ ಧ್ಯಾನ ಮಾಡಬೇಕು, ಬಹುವರ್ಣ ಅಂತ ಮಾಡಬೇಕು, ನಾನಾವರ್ಣಾಕೃತಿ ನಿಜ, ದೇವರಲ್ಲಿ ಅನೇಕ ಬಣ್ಣಗಳ ರೂಪಗಳಿವೆ, ಅದೇ ವಿಶ್ವರೂಪದಲ್ಲಿ ಕಂಡ ಹಿಡ್ತಿರೋದು. ಸುವರ್ಣೋ ಸುವರ್ಣ ಒಳ್ಳೆ ವರ್ಣ ವರ್ಣ ಇದೆ, ಸುವರ್ಣ ವರ್ಣೋ ಹೇಮಾಂಗ. ಸುವರ್ಣ ವರ್ಣ ಅದಕ್ಕೆ ಎರಡರ್ಥ, ಒಳ್ಳೆ ವರ್ಣ ಹೊಂದಿದ್ದಾನೆ, ಸುವರ್ಣ ಒಳ್ಳೆ ವರ್ಣ ಅಥವಾ ಬಂಗಾರದ ವರ್ಣ, ಎರಡರ್ಥನೂ ಇದೆ. ಎಲ್ಲ ಪದ ಪರಮಾತ್ಮ ರೂಪಗಳು ಅನೇಕ ಬಣ್ಣದ್ದು, ಎಲ್ಲ ಸುವರ್ಣವೇ, ಎಲ್ಲ ಒಳ್ಳೆ ಬಣ್ಣಗಳೇ, ಕೆಟ್ಟ ಬಣ್ಣ ಅಂತ ಅದರಲ್ಲಿಲ್ಲ ಅಂತ ಅರ್ಥ. ಸುಧೇಯ ಸವೈ ಲೋಹಿತ ಆದಿತ್ಯ ವರ್ಣ, ಕೆಲವೊಮ್ಮೆ ಸುವರ್ಣ, ಕೆಲವೊಮ್ಮೆ ಲೋಹಿತ ವರ್ಣ, ಆದಿತ್ಯ ವರ್ಣ. ಲೋಹಿತ ವರ್ಣ ಅಂದರೆ ಕೆಂಪು, ಆದಿತ್ಯ ವರ್ಣ ಅಂದರೆ ಕಡು ಕೆಂಪು. ಬರೀ ಕೆಂಪಾದರೆ ಲೋಹಿತ, ಉದ್ಯದ ಆದಿತ್ಯ ವರ್ಣ ಅಂತ ಹೇಳಿದರೆ ಬ್ರೆಡ್ ರೆಡ್ ಕಲರ್, ಅಷ್ಟು ಕೆಂಪು ಇರ್ತಾನೆ ಸೂರ್ಯ. ಬರ್ತಾ 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 ಕೆಂಪು ಕಡಿಮೆ ಆಗ್ತಾ ಬರುತ್ತೆ, ಆಮೇಲೆ ಬಿಳಿ ಕಂಡುಬಿಡ್ತಾನೆ. ಗೊತ್ತಾಯ್ತಾ? ಹಾ, ಅದೇ ಹೇಳಿದ್ದು ನಾಲ್ಕು ಅಂತ ಹೇಳಿದ್ದೆ ನಾನು, ಬ್ಲಡ್ ರೆಡ್ ಅಂದ್ರೆ ಅದೇನೆ. ಶಾಮೋಥವಾ ಹೃದಯೇ, ಆಮೇಲೆ ಶ್ಯಾಮವರ್ಣ ಮಾಡಬಹುದು ಹೃದಯೇ. ಸೊ ಅಷ್ಟಬಾಹು, ಹೃದಯದಲ್ಲಿ ಧ್ಯಾನ, ಎಂಟು ಕೈಗಳ ರೂಪ. ಅನಂತ ವೀರ್ಯ, ಅನಂತ ವೀರ್ಯಾಭಿತ ವಿಕ್ರಮಸ್ತ್ವಂ ಪಂತಾಗಲೇನೆ. ಅನಂತ ಬಲ, ಅನಂತ ಬಲ. ಪುರಾಣ, ಇವೆಲ್ಲರೂ ಸಾಕಾರ ನಿರಾಕಾರಣ ಇಲ್ಲಲ್ಲ, ಎಲ್ಲ ಸಾಕಾರನೇ. ಇದೇನಿದು ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಟಿದ್ದು, ಮತ್ತೆ ಅವರು ಬಂದು ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಿದ್ದಾರೆ ಅಂದಮೇಲೆ ಒಂದು ಡೌಟ್ ಅದು ಹೇಳಿಲ್ಲ ಹಿಂದೆ. ಬರೀ ಬಿಲ್ ಬೇರೆ, ಪ್ರೊಬೇಟೆಡ್ ಬಿಲ್ ಬೇರೆ. ಬರೀ ಬಿಲ್ ಅಂದ್ರೇನು, ಚಾಲೆಂಜ್ ಮಾಡು. ಪ್ರೊಬೇಟೆಡ್ ಬಿಲ್ ಅಂದ್ರೇನು, ಚಾಲೆಂಜ್ ಮಾಡಿ ಎಸ್ಟಾಬ್ಲಿಷ್ಡ್ ಅಂತ ಅರ್ಥ. ಚಾಲೆಂಜ್ ಮಾಡಿ ಎಸ್ಟಾಬ್ಲಿಷ್ ಆದಮೇಲೆ ಮತ್ತೆ ಮಾತಾಡೋಕೆ ಇಲ್ಲ, ಇನ್ನೂ ಕ್ಲಿಯರ್. ಸೊ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಾಗ ಏನಾಯ್ತು ಅಲ್ಲಿಗೆ? ಸುಮ್ಮನೆ ಹೇಳಿದ್ದಲ್ಲ, ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಅದು ಪ್ರಶ್ನೆ ಕೇಳ್ತಿರೋದು ಯಾರು? ರುದ್ರದೇವರು. ಉತ್ತರ ಕೊಡ್ತಿರೋ ಬ್ರಹ್ಮದೇವರು. ಅಂದರೆ ಏನಾಯ್ತು ಅದರೊಳಗೆ? ವಕ್ತರು ಶ್ರೋತೃ ಪ್ರಸಕ್ತಿ ನಾಮ್, ವಕ್ತಾನುಕೂಲ್ಯ ಬ್ರಹ್ಮದೇವರು ಹೇಳ್ತಾರೆ, ಶ್ರೋತ್ರಾನುಕೂಲ್ಯ ರುದ್ರದೇವರು ಕೇಳ್ತಿದ್ದಾರೆ. ಪ್ರಸಂಗ ಏನು, ದೇವ್ರು ಹೇಗೆ ಧ್ಯಾನ ಮಾಡಬೇಕು ಅಂತ ಕರೆಕ್ಟ್ ಪ್ರಸಂಗ ಕೇಳ್ತಾರೆ, ಮತ್ತೆ ಯಾವುದೂ ಅಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ಆಮೇಲೆ ಏನಂತಾರೆ, ದೇವರು ಸ್ವರೂಪನ ಸ್ವರೂಪನ ಸ್ವರೂಪನೇ ಅಂತ ತೀರ್ಮಾನ ಆಯಿತು. ಇದು ಓದ್ದ ಒಂದು ಜ್ಞಾಪಕ ಆಗುತ್ತೆ, ಏನಾದ್ರು ನೆನಪಾಗುತ್ತಾ ಇಂಥ ಸಿವಿಲರ್ ಇನ್ಸಿಡೆಂಟ್. ಈ ಇಷ್ಟು ಶ್ಲೋಕ ಓದಿದಾಗ ಇಂಥದ್ದೇ ಪ್ರಸಂಗ ಜ್ಞಾಪಕ ಆಗುತ್ತೆ ಅಂತ ಕೇಳಿದ್ದು. ಜ್ಞಾಪಕ ಆಗಲ್ಲ, ತಲವಕಾರು ಪ್ರಶ್ನೆ ಹಾಗೆ ಬಂದಿರೋದು, ಶುರುವಾಗೋದೇ ಹಾಗೆ. ಗೊತ್ತಾಯ್ತಾ? ಅವ್ರು ಬಂದು ಏನು ಹೇಳ್ತಾರೆ, ಏನಂತ ಕೇಳ್ತಾರೆ ಪ್ರಶ್ನೆ. ಇವೆಲ್ಲ ಯಾರಿಂದ ಪ್ರೇರಣೆ ಆಗ್ತಾ ಇದೆ? ಅವರು ಕೇಳಿದ್ದು ಯಾರನ್ನ? ಬ್ರಹ್ಮದೇವರನ್ನ. ಉತ್ತರ ಕೊಡೋದು ಅವರೇ, ತಲವಕಾರು ಪ್ರಶ್ನೆ ಹೀಗೆ ನಡೆದಿರೋದು. ಬ್ರಹ್ಮರುದ್ರ ಸಂಭಾಷಣೆ ಇದು, ಇದು ಬ್ರಹ್ಮರುದ್ರ ಸಂಭಾಷಣೆ. ಅದು ತುಂಬ ಶ್ಲೋಕ ಇದೆ, ಬಳಿ ಪ್ರಶ್ನೆ ಉತ್ತರ ಬೋಧವಿತ್ತು ಅಷ್ಟೇ. ಇದನ್ನು ನೆನ್ಪಿಟ್ಕೊಂಡ್ರೆ ಇದಂತೆ, ಶೈವರು ಒಪ್ಪಬೇಕಾದ್ರೆ ರುದ್ರದೇವರು ಪ್ರಶ್ನೆ ಕೇಳಿ ಬ್ರಹ್ಮದೇವರು ಉತ್ತರ ಕೊಟ್ಟು ಅಂದಮೇಲೆ ಪ್ರಶ್ನೆ ಕೇಳೋರು ದೊಡ್ಡವರು, ಉತ್ತರ ಕೊಡೋರು ದೊಡ್ಡವರು, ಮುಗಿತಲ್ಲ. ಬ್ರಹ್ಮದೇವರು ದೇವೋತ್ತವರು, ಇವರು ಮನೋನಿಯಾಮಕರು. ವಿಷಯ ಹೇಳ್ತಾರೆ ಸರ್ವೋತ್ತವರ ಬಗ್ಗೆ. ಮೂರ್ತ ತ್ರಿಮೂರ್ತಿಗಳು ಯಾರು ಶ್ರೇಷ್ಠ ಅಂತ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಕ್ಕೋಯ್ತು. ಅದು ಯಾವುದೂ ಅಲ್ಲ, ಯಾವುದಿದು ಸಾಮವೇದೇ ಸೌಕರಾಯಣ ಶ್ರುತಿ, ವೇದದ ಮಾತಿದು. ಅಂದಮೇಲೆ ಯಾರು ಒಪ್ಪೋದಿಲ್ಲ ಪುರಾಣಗಿರಣ ಅಂತ ಮಾತಾಡೋಂಗಿಲ್ಲ, ಇಷ್ಟೆಲ್ಲ ಸ್ಪಷ್ಟ ಇರೋದ್ರಿಂದ ಅದೇ ಸಿದ್ಧಾಂತ. ಅದನ್ನ ಇಟ್ಕೊಂಡೇ ಬಂಧ ಸಿದ್ಧ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ. ಎಷ್ಟು ರೀತಿ ಹೇಳಕ್ಕೆ ಸಹ ಅಷ್ಟು ರೀತಿ ಹೇಳ್ತಾರೆ, ಯಾವುದೋ ಒಂಚೂರು ಹೇಳಿಬಿಡೋದಿಲ್ಲ. ಶಿಷ್ಯರಿಗೆ ಎಲ್ಲೂ ಕೂಡ ಏನಾಗಬಾರ್ದು, ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಇತಿ ಅರೂಪತ್ವಾದೇಷ್ಟು, ಯಾರಿಗೆ ದಾರಿ ಕೇಳ್ತಾರೆ ಹೀಗೆ ಹೋಗಿ ನಿಂತ್ಬಿಡ್ತಾರೆ ಅಷ್ಟೇ. ಆದ್ರೆ ತುಂಬ ಬೇಕಾದ್ರೆ ಏನು ಮಾಡ್ತಾರೆ, ಇನ್ನೂ ಕ್ಲಿಯರಾಗಿ ಹೇಳ್ತಾರೆ. ಮತ್ತೆ ಹೀಗೆ ಹೋಗಿ ಅಲ್ಲಿ ಬಂದು ಅಲ್ಲಿ ಟರ್ನ್ ಆಗಿ, ಇಲ್ಲಿ ಟರ್ನ್ ಆಗಿ, ಕೊನೆ ನಾನೇ ಬರ್ತೀನಿ ಹೋಗಿ ಅಂತ ಹೇಳಿ, ವಿಷ್ಣು ಬಂದು ಕೊನೆ ಏನು ಮಾಡ್ತಾರೆ, ಅಲ್ಲಿ ಅವ್ರಿಗೆ ಬಂದು ತೋರಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಯಾತಕ್ಕೆ? ಅವ್ರಿಗೆ ಬಿಸ್ಕೆಟ್ ಆಗಬಾರ್ದು, ಪಾಪ ಅವ್ರು ಎಲ್ಲೋ ತಪ್ಪಿಸ್ಕೊಂಡ್ಬಿಡ್ಬಾರ್ದು ಅಂತೇಳಿ ಹೇಗಿರುತ್ತೆ ಆಚಾರ್ಯ, ಅದಕ್ಕೇನೆ ಅಷ್ಟು ಸ್ಪಷ್ಟ ಬಿಡಿಸಿ ಹೇಳ್ತಾರೆ. ತ್ವಾಂ ಪರ್ಯುಪಾಸತೆ ಏ ಚಾಪಿ ಅಕ್ಷರ ಅವ್ಯಕ್ತಂ ಇತ್ಯಾದವು, ಇಲ್ಲೂ ಕೂಡ ಸರಿಯಾಗಿ ನೋಡಿ ಅಂತ ಹೇಳ್ತಾರೆ. ಅರ್ಜುನ ಸುಮ್ಮನೆ ಎರಡು ಉಪಾಸನೆ, ಪರ್ಯುಪಾಸತೆ ಚೆನ್ನಾಗಿ ಉಪಾಸನೆ ಮಾಡೋದು ಅಂತ ಹೇಳಿದ ಮೇಲೆ ನಿರಾಕಾರ ಚೆನ್ನಾಗಿ ಉಪಾಸನೆ ಮಾಡ್ತಾರಾ? ಪ್ರಶ್ನೆ ಬರಲೇ ಇಲ್ಲ. ಸೊ ಲಕ್ಷ್ಮೀ ಉಪಾಸನೆ ಸರಿಯಾಗಿ ಮಾಡೋದು, ನಾರಾಯಣ ಉಪಾಸನೆ ಸರಿಯಾಗಿ ಮಾಡೋದು, ಅದರಲ್ಲಿ ಯಾವ ಶ್ರೇಷ್ಠ ಅಂತ ಪ್ರಶ್ನೆ ಹೊರತು ಒಂದೇನೋ ಅರು ಅದು ಇದು ಮೇಳೆ ಕೊಟ್ಟಿಲ್ಲ. ಅಲ್ಲಿ ಸಾಕಾರ ನಿರಾಕಾರ ಪ್ರಶ್ನೆ ಬಂದಿಲ್ಲ. ಏ ಚಾಪಿ ಅಕ್ಷರ ಅವ್ಯಕ್ತಂ ಇತ್ಯಾದೌ, ತ್ವಾಂ ಪರ್ಯುಪಾಸತೆ ಏ ಚಾಪಿ ಅಕ್ಷರ ಅವ್ಯಕ್ತಂ ಇತ್ಯಾದೌ. ಇಲ್ಲಿ ಮೊದಲನೇ ಮಾತು ಎರಡನೇ ಮಾತು ಉತ್ತರ ಸ್ಪಷ್ಟ ಇದೆ ಅಂತ ಹೇಳಿಬಿಟ್ಟು ಇದಿಷ್ಟಕ್ಕೂ ಟೀಕಾರಾಯರ ಪ್ರಮೇಯ ದೀಪಿಕ. ಉಪಚಾರ ಅನರ್ಹ ಚಾತ್ರ ಶ್ರುತಿಮಾಹ, ಉಪಚಾರ ಅನರ್ಹಾಂ ಚಾತ್ರ ಶ್ರುತಿಮಾಹ ತಥಾಚೆ, ಉಪಚಾರಕ್ಕೆ ಅರ್ಥ ಮಾಡಬಾರದು ಅಂತ ಹೇಳೋದಕ್ಕೋಸ್ಕರ ಇನ್ನೊಂದು ಶ್ರುತಿ ಕೋಟ್ ಮಾಡ್ತಾರೆ ಅಂತ ಅರ್ಥ. ತಥಾ ಸ್ಥಾಣು ರುದ್ರಹ, ರುದ್ರದೇವರ ಹೆಸರುಗಳಲ್ಲಿ ಸ್ಥಾಣು ಅಂತ ಹೆಸರಿದೆ. ವಿಷ್ಣು ಸಹಸ್ರ ಮೊದಲು ಸ್ಥಾಣು ಅಂತಿದೆ. ಅವರಿಗೆ ಸ್ಥಾಣು ಅಂದ್ರೇನು? ದೇವರ ಅನುಗ್ರಹ ಇಲ್ಲದೆ ಹೋದರೆ ಅವರು ಸ್ಥಾನ ಇದ್ದಾಗೆ ಏನೂ ಮಾಡೋಕ್ಕೆ ಬರೋದಿಲ್ಲ. ದೇವರಿಗೆ ಸ್ಥಾನ ಅಂದ್ರೇನು? ಅವನ್ನ ಯಾರು ಏನು ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತು? ಅವನ್ನ ಯಾರು ಏನು ಮಾಡೋಕ್ಕೆ ಬರೋದಿಲ್ಲ, ಅಷ್ಟರಲ್ಲೇ ವ್ಯತ್ಯಾಸ. ದೇವರ ಅನುಗ್ರಹ ಇಲ್ಲದವರು ಇವರಿಗೆ ಏನು ಮಾಡೋಕ್ಕೂ ಬರೋದಿಲ್ಲ ಫಸ್ಟ್. ಆದರೆ ದೇವರಿಗೆ ಯಾರು ಹುಡುದ ಯಾರ್ಯಾರು ಏನು ಮಾಡೋಕ್ಕೆ ಬರೋದಿಲ್ಲ, ಅದಕ್ಕಿಬ್ಬರು ಸ್ಥಾನವೇ. ಆಚಾರ್ಯ ಭತ್ತೆ ಅಲ್ಲಿ ಭಾಷ್ಯ ಬರೋದಿಲ್ಲ, ಇಲ್ಲದ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅದೇ ಹೇಳಿದ್ದಾರೆ ಈಗ, ಅದೇ ಅರ್ಥ. ವಿಷ್ಣು ಸ್ಥಾನ ಅಂದರೆ ಅಚಲ, ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಷ್ಟು ಗ್ರೇಟ್. ರುದ್ರದೇವರ ಸ್ಥಾನ ಅಂತ ಹೇಳಿದಾಗ ದೇವರ ಅನುಗ್ರಹ ಇಲ್ಲದೆ ಹೋದರೆ ಅವರಿಗೇನು ಮಾಡೋಕ್ಕೆ ಬರೋದಿಲ್ಲ ಅಂತ ಸ್ಥಾನ. ಆದರೆ ರುದ್ರದೇವರು ರುದ್ರ ಅತ್ತಿದ್ದಕ್ಕೆ ರುದ್ರದೇವರ ಸ್ಥಾನ, ಉಳಿದ ದೇವ ಎಲ್ಲ ಸ್ಥಾನ ಇದ್ದಾಗ ತೇನವಿನ ತೃಣಮಪಿನ ಚಲತಿ, ಅಷ್ಟು ದೊಡ್ಡವರೇ ಸ್ಥಾನ ಅಂದರೆ ಉಳಿದವ್ರು ಕಡಿಮೆ ಏನಾಗಬೇಕಾಗ? ಮುಖ್ಯ ಆಫೀಸರ್ ಇಲ್ಲ, ನೆಕ್ಸ್ಟ್ ಆಫೀಸರ್ ಅವ್ರ ಯಜಮಾನರಿಲ್ಲ ಅಂದ್ಬಿಟ್ಟ, ಇಲ್ಲ ಅಟೆಂಡರ್ ಮಾಡ್ತಾನೆ ಕೆಲಸನ, ಯಾರು ಮಾಡೋಕ್ಕೆ? ಅವರೇ ಇನ್ನೊಬ್ಬರು ಮಾಡೋಕ್ಕೆ ಬರುತ್ತೆ ಅಂದಮೇಲೆ, ನಾನು ಮಾಡೋಕ್ಕೆ ಬರೋದಿಲ್ಲ ಅಂತ ಒಪ್ಕೊಂಡ ಮೇಲೆ ಉಳಿದವರಿಗೆ ಆಗೋದಿಲ್ಲ ಅಂತ ರುದ್ರದೇವರು ದೊಡ್ಡವರಿಗೆ ಹೇಳ್ತಾರೆ. ಅವ್ರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ, ದೇವರ ಅನುಗ್ರಹ ಇಲ್ಲದೆ ಹೋದರೆ. ಪ್ರಜಾಪತ್ಯ ಪ್ರಜಾಪತೇರಪತ್ಯಂ ಸಾಧುಭಿ ಸಾಧಕೈಹಿ ತಾರಕಂ ಸಂಸಾರಸ್ಯ. ತಾರಕ ಯಾರು ಅಂತ ಪ್ರಶ್ನೆ, ವಿಷ್ಣುವೇ ತಾರಕ ಅಂತ ಉತ್ತರ. ತಾರ ಓಂಕಾರ, ಎರಡು ತಾರ, ತಾರಕ ತಾರ, ತಾರ ಅಂದರೆ ಓಂಕಾರ, ತಾರ ಅಂದರೆ ಓಂಕಾರ ಅಂತ ಎಲ್ಲಿ ಹೇಳಿದ್ದಾರೆ? ಎಲ್ಲಿ ಅನುವ್ಯಾಖ್ಯ ಅಂದರೆ ಸ್ಪಷ್ಟ ಆರಂಭದಲ್ಲಿ ಹೇಳ್ಬಿಡ್ತಾರೆ ಸರ್. ಪುರುಷ ಹೇಳಬೇಕಾದ್ರೆ ಸರ್ವತ್ರ ಅನುಗತತ್ವೇನ ಪೃಥಗಾನು ಪೃಥಗೋಂಕ್ರಿಯತೆ ಅಖಿಲೈಹಿ ತತ್ರ ತಾರಾಥ ಮೂಲತ್ವ ಸರ್ವಶಾಸ್ತ್ರಸ್ಯ ಚೇಷ್ಯತೆ. ಆಚಾರ್ಯ ತತ್ರ ತಾರಾಥ ಮೂಲತ್ವ ಸರ್ವಶಾಸ್ತ್ರಸ್ಯ ಚೇಷ್ಯತೆ. ಯಾವುದೇ ಶಾಸ್ತ್ರಕ್ಕೂ ಮೊದಲು ಓಂಕಾರ ಇರಲೇಬೇಕು ಅಂತ ಆಚಾರ್ಯ ಹೇಳ್ಬಿಟ್ಟಿದೆ. ತಾರ ಅಂದರೆ ಓಂಕಾರ, ಓಂಕಾರ ಅಂತ ಅರ್ಥ ಹೇಗೆ ಬಂತು ಅಂದರೆ ತರತೆ ಅನೇನ ಸಂಸಾರಮಿತಿ ತಾರಹ. ಅದು ಉಚ್ಚಾರಣೆ ಮಾಡೋದ್ರಿಂದ ಅರ್ಥ ತಿಳ್ಕೊಳ್ಳೋದ್ರಿಂದ ಸಂಸಾರವನ್ನು ದಾಟಿ ಮೋಕ್ಷಕ್ಕೆ ಹೋಗಕ್ಕೆ ಬರುತ್ತಾದ್ರಿಂದ ಏನಂತ ಹೇಳೋದಕ್ಕೆ ತಾರ. ಈ ನೌಕೆಗಳಿಗೆ ಏನಂತಾರೆ ಗೊತ್ತಾ? ನೌಕೆಗಳಿಗೆ ತಾರಕ ಅಂತ ಕರೀತಾರೆ. ನೌಕೆಗಳು ತಾರಕ, ಯಾಕೆ ದಾಟಕ್ಕೆ ಅನುಕೂಲ, ತಾರಣ ಆ ಪ್ರವಾಹ ದಾಟಕ್ಕೆ ಅನುಕೂಲ ಮಾಡಿಕೊಳ್ಳೋದ್ರಿಂದ ತಾರಕ ಅಂತ ಕರೀತಾರೆ. ಮಧ್ವವಿಜಯದೊಳಗೆ ಆಚಾರ್ಯರು ಬರ್ತಾರೆ, ವಾಪಸ್ ಬರಬೇಕಾದ್ರೆ ಯಾವುದು ಇರಲಿಲ್ಲ ಅಲ್ಲಿ ಒಂದು ದೋಣೆಗಳಿಲ್ಲ, ಅದಕ್ಕೆ ತಾರಕ ಇರಪ್ಪ, ತಾರಕಗಳಿರಲಿಲ್ಲ ಅಂತ ಹೇಳ್ತಾರೆ. ನಕ್ಷತ್ರ ಅಂತ ಅರ್ಥ ಮಾಡಬಾರ್ದು, ಅದಕ್ಕೆ ತಾರಕಗಳಿರಲಿಲ್ಲ. ಆಚಾರ್ಯರು ಮಾಡಿದ್ರು ಹಾಗೆ ಬಂದು ತಾಡ್ಕೊಂಡು ಹೋಗಿ ಹಾಡ್ಕೊಂಡು ಹೋಗಿಬಿಟ್ರೆ ಆ ಕಡೆ, ಅದು ಇದೆಲ್ಲ ಮೊದಲು ನೆನ್ಪಿಟ್ಕೊಂಡಿರ್ಬೇಕು. ತಾರಕ ನಿಜವಾದ ಅರ್ಥರೆ ತಾರಕ ವಿಷ್ಣು, ತಾರ ಓಂಕಾರ ನೋಡಿ, ತಾರ ಓಂಕಾರ ಆಪ್ತ ರುಚೇ ವ್ಯಾಪ್ತ ತೇಜಸ. ಪರಮಾತ್ಮನ ತೇಜಸ್ ಎಷ್ಟದು? ಆಪ್ತ ಅಂದರೆ ವ್ಯಾಪ್ತ, ಧೇಯಸ್ಸ ವೈ ಮುಂದೆ ಹೇಳ್ತಾರೆ. ಆಪ್ತ ರುಚೇ ಲೋಮ ಇತಿ ಕೇಶವಚನಂ, ಲೋಮ ಅಂದರೆ ಕೇಶ ಅಂತ ಅರ್ಥ. ಲೋಮಪಾದ ಇತಿ ದ್ವಂದ್ವ, ಲೋಮಪಾದ ಅಂತೇಳಿ ದ್ವಂದ್ವ ಸಮಾಸ. ಆಗೇನಾಯ್ತದು? ದ್ವಂದ್ವ ಏಕವದ್ಭಾವ ಅಂತ ಹೇಳ್ತಾರೆ, ಸಿಂಗ್ಯುಲರ್. ಅಲ್ಲಿ ಲೋಮಪಾದ ಅಂತ ಬಂದು ದ್ವಿವಚನ ಬರಬೇಕಾಗಿತ್ತು. ಏಕವಚನ ಯಾತಕ್ಕೆ ಬಂತು ಅಂದರೆ ಹೇಳ್ಬೇಕಾದ್ರೆ ಹೇಳ್ಬಿಟ್ಟಿದ್ದಾರೆ ದ್ವಂದ್ವೈಕ ವಚನಂ, ದ್ವಂದ್ವೈಕ ವಚನಂ, ದ್ವಂದ್ವ ಸಮಾಸದಲ್ಲಿ ಏಕವಚನ ಬರುತ್ತೆ ಆದ್ದರಿಂದ ಬಂದಿದೆ. ನವಿದ್ಯಂತೆ ಲೋಮ ತತ್ಪಾದಾದಿ ಅವಯವ ಯಶಾಸೌ ಅಲೋಮಪಾದ, ಅವರಿಗೆ ಪ್ರಾಕೃತವಾದಂಥ ಲೋಮಪಾದಾದಿ ಅವಯವಗಳಿಲ್ಲ. ತಮ್ಮ ಸ್ಥಾ ಅವ್ರಿಗೇನು ಅರ್ಥ ಮಾಡೋಕ್ಕೆ ಬರಲಿಲ್ಲ ಅಂದರೆ ಪ್ರಾಕೃತ ಅಪ್ರಾಕೃತ ಬಿಡ್ಲಕ್ಕೆ ಬರದೇ ಹೋಗಿದ್ದಕ್ಕೆ ಏನು ಮಾಡಿಬಿಟ್ರು ಅವರು? ಎರಡು ಬೇರೆ ಶುರು ಮಾಡಿಬಿಟ್ರು. ಅಂದರೆ ದೊಡ್ಡ ಥರದ ಪರಮಾವಧಿ ಅದು, ಅದನ್ನು ಒಪ್ಕೊಳ್ಳೋದ್ರ ಮೇಲೆ ಆಮೇಲೆ ಏನು ಶುರು ಮಾಡಿದ್ರು? ಅದನ್ನು ಹಠ ಸಾಧಿಸು ಆಚಾರ್ಯ ಹೇಳಿದ್ರೆ ಏನು ಮಾಡ್ಕೋಬೇಕಾಗಿತ್ತು ಅವರು? ಬಿಡಲಿಲ್ಲ, ಹಠ ಸಾಧಿಸೋಕ್ಕೋಸ್ಕರ ತಾವೇ ಬೇರೆ ಬೇರೆತೀವಿ ಅಂತೇಳಿ ಗಲಾಟೆ ಮಾಡಿಕೊಂಡು ಮತ ಮಾಡ್ಕೊಂಡ್ಬಿಟ್ರು. ತಪ್ಪು ಹೇಳಬಾರ್ದು, ತಪ್ಪು ಹೇಳಿದ್ರೆ ಸರಿಯಾಗಿ ಹೇಳಿದಾಗ ಏನು ಮಾಡಬೇಕನ್ನ ತಿದ್ಕೊಂಡ್ಬಿಡ್ರು. ಸರಿ ದಾರಿ ಹೇಳಿದ್ರೆ ಅದೇ ದಾರಿಯಲ್ಲಿ ಹೋಗ್ತೀನಿ, ಏನು ಮಾಡಬೇಕು ಇದಕ್ಕೆ? ಯಾರು ಬಿಸಕಡೆ ಬಿದ್ದಂತೆ ಪಾಪ, ಎತ್ತಕ್ಕೆ ಯಾರೋ ಹೋದರು, ಏ ಬೈದ ಎತ್ತಲಾರಿ ಇಳಿಯೋದೇ ಹಾಕಿರಿ, ಯಾಕೆ ಬೈತೀರಿ ಎತ್ತೀರಿ ಅಂತೇಳಿ. ಅದು ಇಳಿಯೋದೇ ಹಾಗಂತ ಇಳಿಯೋದೇ ಹಾಗೆ ಬಿದ್ದೇ ಇಳಿಬೇಕು, ಅವಳಿಗೆ ಬೇರೆ ರೀತಿ ಬರೋದಿಲ್ಲ. ಇಳಿಯಲು ಬೇಕು ಇವರಿಗೆ ಬೀಳು ಹೋಗುತ್ತೆ, ಕಳಿಸ್ಬಿಡ್ತಾರಷ್ಟೆ. ಪಾಪ ಬಿದ್ದರು ಅಂತ ಎತ್ತಕ್ಕೆ ಹೋದರೆ ಬೀಳದೇ ನಷ್ಟ ಇಲ್ಲ, ನೀವು ಉತ್ತರ ಕೊಡಬೇಕು ಅವನಿಗೆ. ಇದು ತಪ್ಪರ್ಥ ಬರೀತಾರೆ ಅಂತ ಹೇಳಿದರೆ ಹಾಗೆ ಬರೆಯೋದು ಅಂತೇಳಿ ಮತ್ತೆ ಸಮರ್ಥನೆ ಮಾಡಿಕೊಡೋದು ಅಕ್ಷಮ್ಯ ಅಪರಾಧ. ಮೊದಲನೇದು ಕ್ಷಮ್ಯ ಅಪರಾಧ, ಮೊದಲನೇದು ಕ್ಷಮ್ಯ. ರಿಪೀಟ್ ಮಾಡಿದಾಗ ಏನಾಗುತ್ತದೆ? ಇನ್ನೊಂದು ಸರ್ತಿ ಮಾಡಿದರೆ ಕ್ಷಮಿಸೋದಿಲ್ಲ ಅಂತ ಹೇಳ್ತಾರಲ್ಲ, ಅಕ್ಷಮ್ಯ ಆಗುತ್ತೆ. ಹೌದು, ಸಾಮಾನ್ಯವಾಗಿ ಲೋಭ ಬೇರೆ ಕೇಶ ಬೇರೆ, ಅರ್ಥ ಆಯ್ತಾ? ಕೇಶ ಅಂದ್ರೆ ಏನು? ತಲೆ ಮೇಲೆ ಬೆಳೆದ್ರೆ ಕೇಶ, ಕಾ ಅಂದ್ರೆ ತಲೆ, ತಲೆ ಮೈ ಮೇಲೆ ಬೆಳೆದ್ರೆ ರೋಮ, ಅರ್ಥ ಆಯ್ತಾ? ಇಲ್ಲಿ ಲೋಭ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂದರೆ ಕೇಶ ಅಂತಾನೆ ಮಾಡಬೇಕು, ಅರ್ಥ ಆಯ್ತಾ? ಇಲ್ಲಿ ಇಲ್ಲಿ ಮಾತ್ರ ಅರ್ಥ, ಸೂರ್ಯನ ಮಿತ್ರ ಬಂದ ಹಾಗೆ ಎಲ್ಲರೂ ಕೂಡ ಸಪ್ರೇಟ್ ಆದರೂ ಕೂಡ ಒಮ್ಮೊಮ್ಮೆ ಈಕ್ವಲೆಂಟ್ಸ್ ಆಗಿ ಉಪಯೋಗಿಸ್ತಾರೆ ಅಂತ ಹೇಳೋದಕ್ಕೆ ಅರ್ಥ ಬರುತ್ತೆ. ಆ್ಯಕ್ಚುಲಿ ಲೋಮಗಳು ವೇಕೇಶಗಳಿವೆ. ಅತ್ರ ಮುಮುಕ್ಷುಭಿ ಬೋಧೇಯ ಸುವರ್ಣ ಸುವರ್ಣವರ್ಣ ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ವಿಷ್ಣುಸಹಸ್ರನಾಮದ ಮಾತದು. ಇತ್ತೇಕ ಪ್ರಶ್ನ ತಾರವಾಚ್ಯಂ ತಾರಕಂ ವಸ್ತು ಕಿಮಿತಿ ದ್ವಿತೀಯ. ಯಾರು ಧ್ಯೇಯ ಯಾರೋ, ತಾರಕ ಯಾವುದು, ಧ್ಯೇಯ ಯಾರೋ ಅಂತ ಪ್ರಶ್ನೆ. ಈಗ ಹೇಳುತ್ತೆ, ತಸ್ಯ ಧ್ಯಾನಂ ಕಥಂ ಸ್ಯಾತ್ ಕಿಂ ಸಾಕಾರತೆಯ ಉತ ನಿರಾಕಾರತ್ವೇನ ನಾಧ್ಯ. ಸಾಕಾರನ್ನಾಗಿ ಧ್ಯಾನ ಮಾಡಬೇಕು, ನಿರಾಕಾರನೇ ಧ್ಯಾನ ಮಾಡಬೇಕು ಅಂದರೆ ಮೊದಲನೇದಿಲ್ಲ. ಅಲೋಮಪಾದು ಹಿ ಅಸೌ ಉಚ್ಯತೆ, ಲೋಮಪಾದಲ್ಲ ಅಂತ ಹೇಳಿಬಿಟ್ಟಿದಾರಲ್ಲ. ನ ದ್ವಿತೀಯ ಬುದ್ಧೌ ಅನಾರೋಹ ತಿಥಿ ತೃತೀಯ ನ ದ್ವಿತೀಯ. ಮೊದಲನೇದೇನೋ ಅಲೋಮಪಾದ ಅಂತ ಹೇಳಿದ್ದರಿಂದ ಅವನೇನಲ್ಲ, ಏನಲ್ಲ ಅವನು, ನಿರಾಕಾರನಲ್ಲ. ನ ದ್ವಿತೀಯ ಬುದ್ಧೌ ಅನಾರೋಹ, ಎರಡನೇದು ಬುದ್ಧಿಯೊಳಗೆ ಹೋಗೋ ನಿರಾಕಾರದ ಅರ್ಥನೇ ಆಗೋದಿಲ್ಲ. ನಿರಾಕಾರ ಧ್ಯಾನ ಮಾಡೋಕ್ಕೆ ಹೋದಾಗ ಆಕಾರಗಳ ಅದು ಸಾಕಾರ ಆಯಿತು. ಮತ್ತೆ ಹೇಳಲಿಲ್ಲ, ಐ ಡೋಂಟ್ ಬಿಲೀವ್ ಇನ್ ನಥಿಂಗ್, ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್ ದಟ್ ಇಸ್ ಮೈ ಬಿಲೀಫ್ ಅಂದಾಗಾಯ್ತು. ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್ ದಟ್ ಇಸ್ ಮೈ ಬಿಲೀಫ್ ಅಂದರೆ ಏನಾಯ್ತು ಅಲ್ಲಿಗೆ? ಅದು ಸ್ವಾವ್ಯಾಹತೆ. ಅದು ಆದ್ದರಿಂದ ಧ್ಯೇಯ ವಸ್ತುವನ್ನು ಆಕಾರಣಿಲ್ಲದ ವಸ್ತು ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಬುದ್ಧವು ಅನಾರೋಹ ತತ್ರ ಆದ್ಯ ದ್ವಿತೀಯವರ ಅರ್ಥ ತೋರ ಭೇದ. ಮೊದಲನೇದು ಕಥಂ ಸ್ಯಾತ್, ಸಾಕಾರತೆಯ ನಿರಾಕಾರತೆಯ. ಮೊದಲನೇದಾಗಿ ಅಲೋಮಪಾದ ಅಂತ ಹೇಳಿ ಆಯಿತು. ಎರಡನೇದಾಗಿ ಸಾಕಾರತೆಯ, ಮೂರನೇದಾಗಿ ತೃತಿ ತತ್ರ ಆದ್ಯ ದ್ವಿತೀಯವರ ಅರ್ಥ ತೋರ ಭೇದ. ಮೊದಲನೇಡಕ್ಕೆ ಅರ್ಥದ ವ್ಯತ್ಯಾಸ ಇಲ್ಲ, ಬಿಡಿಸಿ ಹೇಳಿದ್ದಷ್ಟೇ. ಎರಡಕ್ಕೆ ಮಾತ್ರ ವ್ಯತ್ಯಾಸ ಇದೆ, ಸಾಕಾರ ನಿರಾಕಾರ ಸ್ಪಷ್ಟ ವ್ಯತ್ಯಾಸ ಇದೆ. ತಾರಕಸ್ಯವ ಮೋಕ್ಷುದ್ಧೇಯತ್ವಾದಿತ್ಯ ಅಭಿಪ್ರೇತ್ಯ, ಅವರೇನು ಹೇಳೋದು, ಮುಕ್ತಿಗೆ ಮಾತ್ರ ನಿರಾಕಾರ ಧ್ಯಾನ ಮಾಡಬೇಕು ಅಂತಾರೆ. ಇಲ್ಲಿ ಮುಕ್ತಿ ಹಾಗಾಗಬೇಕು ಅಂತ ಪ್ರಶ್ನೆ ಕೇಳಿದ್ದಾರೋ, ಮುಕ್ತಿ ಹಾಗಾಗುತ್ತೆ ಅಂತ ಪ್ರಶ್ನೆ ಕೇಳಿದ ಮೇಲೆ ಅಲ್ಲಿ ಸಾಕಾರ ಹೇಳಿದ ಮೇಲೆ ಆ ನಿರಾಕಾರದಿಂದ ಮುಕ್ತಿ ಅಂದರೆ ವೇದ ಹೇಳಿದವರು ನೀನು ಹೇಳೋದು ಹಾಗೆ, ನಮಗೆ ವೇದದ ಮಾತು ಬೇಕವ್ರು ನಿನ್ನ ಮಾತು ಬೇಕಿಲ್ಲ ಅಂತ ಹೇಳ್ತಾರೆ. ತೇ ಭೇದ ತಾರಕಶ್ಚೈವ ಮುಮುಷ್ಠು ಧ್ಯೇಯತ್ವಾದಿತ್ಯ ಅಭಿಪ್ರೇತ್ಯ ದ್ವಯೋರೇಕಮೇ ಉತ್ತರ ವಾಹ ಯಹ ತ್ವಯ ಮುಮುಷ್ಠು ಧ್ಯೇಯ ತಾರಕ ಪೃಷ್ಠ ಏಷ ವಿಷ್ಣು ಇತಿ. ಯಾರನ್ನು ನೀನು ಮುಮುಷ್ಠುಗಳಿಂದ ಧ್ಯೇಯ ತಾರಕ ಅಂತ ಕೇಳಿದೆಯಲ್ಲ, ಅವ್ರು ಯಾರು? ವಿಷ್ಣು, ವಿಷ್ಣುವೇ ತಾರಕ. ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮಶಬ್ದಶ್ಚ ವಿಷ್ಣುವೇವ ಅಂತಾಯ್ತು. ಯದ್ಯಪಿ ಅಸೌ ಅಲೋಮಪಾದ ಉಚ್ಯತೆ ತಥಾಪಿ ತಸ್ಯ ಸಾಕಾರತೈವ ಧ್ಯಾನಂ ವದಾಮಿ ಇತಿ ತೃತೀಯಸ್ಯ. ಅವರು ಅಲೋಮಪಾದ ಅಂತ ಹೇಳಿದ್ರು ಕೂಡ ಸಾಕಾರತ್ತರೇ ಧ್ಯಾನ ಮಾಡಿ, ಯಾಕೆಂದರೆ ಹೇಳ್ತಾರೆ ಇದು ಸಾಕ್ ಬ್ರಹ್ಮ ಸಾಕಾರಮೇವ ತಧ್ಯಾನಂಚ ತಥೈವ ಕಾರ್ಯಂ ತರಿಹಿ ಅಶಬ್ದಮ ಸ್ಪರ್ಶಮ ರೂಪಮ ವಿಮಿತ್ಯತೋ ಕಾ ಗತಿ ಇತ್ಯತಃ ರೂಪತ್ವಾದೇ ರೀತಿ. ಲೌಕಿಕ ರೂಪಾದಿ ಅಭಾವ ರೂಪ, ಲೌಕಿಕ ರೂಪ ಅಂದ್ರೇನೋ ಪ್ರಾಕೃತ ರೂಪ ಅಂತ. ಪ್ರಾಕೃತ ರೂಪ ದೇವರಿಗಿಲ್ಲ, ಪುರುಷೇತಿ. ಏವಂ ಹಿ ವ್ಯಾಖ್ಯಾನೆ ಧ್ಯೇಯಶ್ಚೈವ ಧ್ಯಾನಂ ದ್ವೇಧಾಯುತ್ಯುಕ್ತಂ ಸ್ಯಾತ್. ಈ ರೀತಿ ಅರ್ಥ ಮಾಡಿದರೆ ಅತ್ರತ್ತು ಧ್ಯೇಯೋ ಪುರುಷೌ ದ್ವೌ ಪ್ರತೀಯತೆ. ಅವರು ವಾದ ಏನು ಅಂದರೆ ಒಬ್ಬ ವ್ಯಕ್ತಿಗೆ ಎರಡು ರೂಪಗಳಲ್ಲ, ನಿಮ್ಮಿಗೆ ಎರಡು ರೂಪಗಳು ಬೇರೆ ಆಗಿಬಿಡುತ್ತಾಗ ಎರಡು ರೂಪಗಳು ಬೇರೆ ಆಗುತ್ತೆ. ಅತಶ್ಚ ನೈವಂ ಇತ್ಯರ್ಥ. ಇಲ್ಲಿ ವ್ಯಕ್ತಿಭೇದ ಕಲ್ಪನೆ ಮಾಡಬೇಕೋ ರೂಪಭೇದ ಕಲ್ಪನೆ ಮಾಡಬೇಕೋ? ರೂಪಭೇದ ಮಾಡಿದರೆ ಒಬ್ಬ ವ್ಯಕ್ತಿಗೆ ಅರೂಪ ಸ್ವರೂಪ, ಸ್ವರೂಪ ಅಪ್ರಾಕೃತ, ಅರೂಪ ಪ್ರಾಕೃತರಾಯಿತು, ಸಿಂಪಲ್ ಆಯಿತು. ಇಬ್ಬರು ಒಬ್ಬರು ಕಲ್ಪನೆ ಮಾಡ್ತೀಯಲ್ಲ ನೀನೀಗ ಎಂದು ಕೂಡ ವಸ್ತು ವಸ್ತುವಿನಲ್ಲಿ ಎರಡು ರೂಪ ಹೇಳೋದಕ್ಕಿಂತ ಎರಡು ಪ್ರತ್ಯೇಕ ವ್ಯಕ್ತಿಗಳನ್ನು ಕಲ್ಪನೆ ಮಾಡೋದು ತಪ್ಪು ಅಂತ ಹೇಳಿದ್ರು. ಅತ್ರ ಏವಂ ವ್ಯಾಖ್ಯಾನೇಹಿ ಅತಶ್ಚ ನೈವಂ ಇತ್ಯರ್ಥ ಪ್ರಶ್ನಶ್ಯ ಏಕ ಧ್ಯೇಯ ವಿಷಯತ ಯಾ ಕಥಂಚಿತ್ ವ್ಯಾಖ್ಯಾನೇಪಿ ಉತ್ತರಂ ನಿರವಕಾಶಮಿತ್ಯಾದಿ ಆಶಯೇನ ಆದಿಗ್ರಹಣಂ ಕೃತಂ. ಪ್ರಶ್ನಶ್ಯ ಏಕಧ್ಯೇಯ ವಿಷಯತೆ ಯಾ ಕಥ. ಅವ್ರು ಕೇಳಬೇಕಾದ್ರೆ ಯಾವ ಒಬ್ಬನ ಧ್ಯಾನದಿಂದ ಮುಕ್ತಿ ಆಗುತ್ತೆ ಅಂತ ಕೇಳಿದ್ದಾರೆ. ಇವ್ರು ಇಬ್ಬರ ಬಗ್ಗೆ ಹೇಳಕ್ಕೆ ಕೊಟ್ರೆ ಗೊತ್ತಾಯ್ತಾ? ಅಲ್ಲಿ ಪ್ರಶ್ನೆ ಇರೋದೇನು, ಯಾವ ಒಬ್ಬನ ಧ್ಯಾನದಿಂದ ಅವನು ಸಾಕಾರನೋ ನಿರಾಕಾರನವನು ಆ ರೀತಿ ಹೇಳಬೇಕೆ ಹೊರತು ಇಬ್ಬರಿದ್ದಾರಿಂದ ಏನಾಯ್ತು ಈಗ? ಅವಾಗ ಇಬ್ಬರಿಂದ ಒಬ್ಬರಿಂದ ಹೇಳಬಾರ್ದು, ಏಷ ವೈ ವಿಷ್ಣು ಅಂತ ಹೇಳಬಾರ್ದಾಗ ಇಬ್ಬರಿದ್ದಾರೆ ಅಂತ ಹೇಳಬೇಕಾಗಿತ್ತು. ಒಬ್ಬನೇ ವಿಷ್ಣು ಇದ್ದಾನೆ ಅಂಥೇಳಿ ಅವನಿಗೆ ರೂಪ ಇಲ್ಲ ರೂಪ ಇದೆ ಅಂತ ಹೇಳಿದಾಗ ಆಗ ಅಪ್ರಾಕೃತ ಪ್ರಾಕೃತ ಅಂತ ವ್ಯವಸ್ಥೆ ಮಾಡಬೇಕೇ ಹೊರತು ಏನು ಬರ್ತದೆ, ಏನು ವ್ಯವಸ್ಥೆ ಮಾಡಬಾರ್ದು, ಇಬ್ಬರು ಬ್ರಹ್ಮರಿದ್ದಾರೆ ಅಂತ ವ್ಯವಸ್ಥೆ ಮಾಡೋಕ್ಕೆ ಹೋಗಬಾರ್ದು. ಪ್ರಶ್ನಶ್ಚ ಏಕ ಧ್ಯೇಯ ವಿಷಯತೆಯ ಕಥಂಚಿತ್ ವ್ಯಾಖ್ಯಾನೇಪಿ ಉತ್ತರಂ ನಿರವಕಾಶ ವಿತ್ಯಾಶಯೇನ ಅಧಿಗ್ರಹಣಂ ಕೃತಂ. ಕಿಂಚ ಸಾಕಾರೋಪಾಸನೇನ ವಿಶುದ್ಧ ಆಶಯೇ ನಿರಾಕಾರ ಉಪಾಸ್ತೆ ಏಕಶೈವ ಕ್ರಮೇಣ ಧ್ಯೇಯದ್ವಯವಿತಿ ಪರೇಶಾಪ್ ಸಿದ್ಧಾಂತ. ಇನ್ನೂ ಮಹಾನುಭಾವರು ಏನರ್ಥ ಬರೀತಾರೆ ಗೊತ್ತಾ ನೋಡ್ರಿ, ಅದು ಕರೆಕ್ಟೇ. ಸಾಕಾರ ನಿರಾಕಾರ ಅಂತ ಎರಡಿಲ್ಲ, ಒಂದು ಸಾಕಾರ ತಿಳ್ಕೊಂಡು ಉಪಾಸನೆ ಮಾಡಬೇಕು. ಯಾಕೆಂದರೆ ಅದು ನಿರಾಕಾರಕ್ಕೆ ಹೋಗಲು ಭಾರಿ ಕಷ್ಟ. ಹೀಗೆ ಹೇಳೋದವರು ಅದ್ವೈತ ಅನ್ನೋದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ, ಅದಕ್ಕೆ ದ್ವೈತ ಹೇಳಿದ್ದಾರೆ. ದ್ವೈತ ಲೋಯರ್ ಸ್ಟೇಜು, ದ್ವೈತ ಹೈಯರ್ ಸ್ಟೇಜು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದ್ವೈತ ಅಂಬದು ಏನದು? ಹೈಯರ್ ಸ್ಟೇಜು, ದ್ವೈತ ಅಂಬದು ಲೋಯರ್ ಸ್ಟೇಜು. ಎಲ್ಲರಿಗೂ ಕೂಡ ಏನಿಲ್ಲ, ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಅದಕ್ಕೇನು ಹೇಳಿದ್ದಾರೆ? ದ್ವೈತ ಹೇಳಿದ್ದಾರೆ. ಅದ್ವೈತ ಫಾರ್ ಹೈಯರ್ ಪೀಪಲ್ ಅಂತ ಹೇಳ್ತಾರೆ. ಅಷ್ಟು ಹೇಳಿದ್ರು ಸಾಕು ನಮಗೆ. ಏನಾಯ್ತು ಅಲ್ಲಿಗೆ? ನಮಗೆ ತಪ್ಪು ಅಂತಾಗಲಿ, ಲೋಯರ್ ಬೇರೆ ತಪ್ಪು ಬೇರೆ. ದ್ವೈತ ಬಂದು ಸರಿ ಅಂತ ಒಪ್ಕೊಂಡೇ ಆಯ್ತಲ್ಲ. ಈ ಮಾತನ್ನು ಅವರೇ ಬರೀತಾರೆ. ಶಂಕರ ಭಾಷೆ ಕೊನೆಯ ಸೂತ್ರ ಹೇಳಬೇಕಾದ್ರೆ ದ್ವೈತ ಜ್ಞಾನದಿಂದ ಮೋಕ್ಷ ಆಗುತ್ತೆ ಬರೆದು ಬಿಡ್ತಾರೆ. ಅದ್ವೈತರು ದ್ವೈತ ಜ್ಞಾನದಿಂದ ಮೋಕ್ಷ ಆಗುತ್ತೆ ಬರೆದ ಮೇಲೆ ದ್ವೈತ ಖಂಡನೆ ಯಾಕೆ ಪಡ್ತೀರ ಹಾಗಿದ್ರೆ ನೀವು ನಾವು ಖಂಡನೆ ಯಾಕೆ ಮಾಡಿ ಅದ್ವೈತದ ಮೋಕ್ಷ ಇಲ್ಲ ಅಂತ ಹೇಳಿ ನಾವು ಖಂಡನೆ ಮಾಡ್ತಿದ್ದೇವೆ. ನೀವು ನಾವು ಹೇಳಿದ್ದೇವೆ ಹಾಗೆ ಖಂಡನೆ ಮಾಡ್ತೀರಿ, ಖಂಡನೆ ಮಾಡಬಾರ್ದು ನೀವೀಗ. ಅರ್ಥ ಆಯ್ತಾ? ಎಷ್ಟು ತಪ್ಪು ಮಾಡ್ತಾರೆ ಮಧ್ವಾಚಾರ ಗುರುಗಳು, ಯಾಕೆ ಅವ್ರು ಏನು ಹೇಳಿದ್ದಾರೆ ಅವರು ಮೋಕ್ಷದಾರಿ ಹೇಳಿದ್ದಾರೆ ಒಪ್ಕೊಂಡಾಗಾಯ್ತೀವಿ. ಈಗ ಹೋಗ್ತಾರೆ ಅವರು ಮೋಕ್ಷದಾರಿ ಹೇಳಿದ್ರೆ ಒಪ್ಕೊಂಡ ಮೇಲೆ ಖಂಡನೆ ಮಾಡೋ ಪ್ರಶ್ನೆ ಬರಲಿಲ್ಲ. ಎರಡೂ ಸರಿ ಇದ್ದಾಗ ಖಂಡನೆಗೆ ಅರ್ಥ ಇಲ್ಲ, ಎರಡೂ ಸರಿ ಅಂತ ಹೇಳ್ತಾರೆ. ಆದರೂ ತಪ್ಪು ಒಂದು ಭಾರಿ ಗಲಾಟೆ ಬಸ್ತಾರೆ, ಇದೆಲ್ಲ ಭ್ರಾಂತಿ ಅಂತ ಹೇಳ್ತಾರೆ. ಅತ್ರದ್ದು ಉಪಾಸಕ ಪುರುಷ ಭೇದ ಪ್ರತೀಯತೆ ತಥೋಪಿ ಧಾನ್ಯೋರ್ಥ ಇತ್ಯಾಹ ಪುರುಷೇತಿ ಅವ್ರು ಹೇಳ್ತಾರೆ. ಆ ರೀತಿ ಅರ್ಥ ಹೇಳಕ್ಕೆ ಯಾಕೆ ಬರೋದಿಲ್ಲ ಅಂದರೆ ಒಬ್ಬನೇ ವ್ಯಕ್ತಿ ಬಗ್ಗೆ ಪ್ರಶ್ನೆ ಉತ್ತರ ಬಂದಿರೋದ್ರಿಂದ ಎರಡು ಸ್ಟೇಜ್ ಅಂತೂ ಬಂದಿಲ್ಲ. ಅವ್ರು ಒಂದೇ ಎರಡು ಸ್ಟೇಜಲ್ಲಿ ಅಂತ ಪ್ರಶ್ನೆ ಕೇಳಿಲ್ಲ. ಅವರು ಮೋಕ್ಷಕ್ಕೆ ಯಾವ ರೀತಿ ಧ್ಯಾನ ಮಾಡಬೇಕಷ್ಟೇ, ಅಷ್ಟಕ್ಕೆ ಉತ್ತರ ಕೊಟ್ಟ ಮೇಲೆ ಇನ್ನೊಂದು ಸ್ಟೇಜ್ ನೀನು ನೋಟ್ ಮಾಡಿಕೊಂಡ್ರೆ ಇದನ್ನು ಹೇಳಿದ್ರೆ ಸನ್ಯಾಸ ಮಾಡಬೇಕು ನಾವೇ ನಮಗಲ್ಲ ಅಂತ ಬರ್ಕೊಂಡ್ರೆ ಹಾಗಾಗ ಅರ್ಥ ಆಯ್ತಾ? ಈಗ ಪುರಾಣ ಹೇಳ್ತಿರ್ತಾರೆ ನಮಗೆ ನೋಟು ನಮಗಲ್ಲ ನಮಗಲ್ಲ ಅಂತ ನೋಟ್ ಮಾಡ್ಕೊತ ಹೋಗಿಬಿಟ್ರೆ ಅರ್ಥ ಇರೋ ಅದಕ್ಕೆ. ಅರ್ಥ ಆಯ್ತಾ? ಆ ನೋಟ್ ಇದ್ದೀನಿ ಅವ್ರು ಹೇಳಬೇಕಾದ ನಿಮಗೆ ಅಂಥೇಳಿ ನಾವೇ ಹಾಕೊಂಡ್ರೆ ನೋಟ್ನ ಇವರೇ ನೋಟ್ ಬರ್ಕೋತಾರೆ ಅದ್ವೈತಿಗಳು. ತಾವು ತಾವೇ ನೋಟ್ ಬರ್ಕೊಂಡ್ಬಿಟ್ಟು ಅದು ಬೂರ್ದಲ್ಲಿ ಎಲ್ಲಿದೆ ಅಂದರೆ ಸಿಟ್ಟು ಬರ ಮಾತಾಡಬೇಡ್ರಿ ಅಂತ ಕೇಳ್ತಾರೆ. ಯಾರಿಗೆ? ಅದೇ ಕಾನ್ಸೆಪ್ಟು ಬ್ರಹ್ಮ ಐಕ್ಯ ಅಂತ ತಿಳ್ಕೊಂಡೋದೇ ಕಾನ್ಸೆಪ್ಟ್ ಮೋಸ್ಟ್ಲಿ ಅದೇ ಅರ್ಥ. ಉತ್ತರ ಏನ ಅದೇ ಹೇಳಿದ್ನಲ್ಲ, ಹೇಳಿದ್ಮೇಲೆ ಮತ್ತೆ ಖಂಡನೆ ಯಾಕೆ ಮಾಡ್ತೇನೆ ಅಂತ ಅರ್ಥ. ಅರ್ಥ ಆಯ್ತಾ? ಎರಡು ದ್ವೈತರು ಒಂದಾರಿ ಅದ್ವೈತನೂ ಒಂದಾರಿ ಅಂತ ಒಪ್ಕೊಂಡ್ರೆ ಆಗಲೂ ಖಂಡನೆ ಮಾಡೋಂಗಿಲ್ಲ. ನೀವು ದ್ವೈತ ಲೋಯರು ಅದ್ವೈತ ಹೈಯರು ಅಂತ ಹೇಳಿದ್ರು ಖಂಡನೆ ಮಾಡೋಂಗಿಲ್ಲ. ಇವತ್ತು ಪಿ ಯು ಸಿ ಹೋದ್ರೆ ಎಸ್ ಎಲ್ ಸಿ ಅವ್ರು ಬೈಬೇಕಾ? ಬೈಯೋ ಕಾರಣ ಇಲ್ಲ, ಎಸ್ ಎಲ್ ಸಿ ಪಿ ಯು ಸಿ ಅಷ್ಟೇ ಹೊರತು ಬೈಯೋ ಕಾರಣ ಇಲ್ಲ. ಆ ಕಳತಾಳ ಓದಿದ್ರೆ ಬೈಬೇಕಾಗ್ತದೆ, ಕಳತಾಳ ಓದಿದ್ದಾರೆ ಒಬ್ರು ಶುದ್ಧ ಓದಿದ್ದಾರೆ ಅಂದರೆ ತಪ್ಪದು, ನಿಷಿದ್ಧ ಅಲ್ಲ ಅಲ್ಲ. ಅದೇನು ಬಿ ಕಾಮ್ ಬಿ ಎ ಓದ್ತಿದ್ದಾರೆ ಇಬ್ಬರು ಬೈಬೇಕು ಒಬ್ರನ್ನೊಬ್ರು, ಏನು ಕಾರಣ ಇಲ್ಲ. ಆದ್ದರಿಂದ ಅವ್ರು ತಪ್ಪು ಹೇಳ್ತಿದ್ದಾರೆ. ಆದರೆ ತಪ್ಪು ದಾರಿ ಹೋದವ್ರು ಬೈಬೇಕು ಅವರು. ಸೊ ಅದ್ವೈತಕ್ಕೆ ಅದ್ವೈತ ಮಾಡೋ ದ್ವೈತ ಖಂಡನಿಗೆ ಅರ್ಥನೇ ಇಲ್ಲ. ಅರ್ಥ ಆಯ್ತಾ? ಅದ್ವೈತ ಮಾಡೋ ದ್ವೈತ ಖಂಡನಿಗೆ ಅರ್ಥನೇ ಇಲ್ಲ. ಇದು ನಾವು ಉತ್ತರ ಕೊಡಬೇಕಾದ್ರೆ ಅದ್ವೈತ ಲೋಯರ್ ಸ್ಟೇಜು, ದ್ವೈತರೇ ಹೈಯರ್ ಸ್ಟೇಜು. ಅರ್ಥ ಆಯ್ತಾ? ಅದ್ವೈತ ಅಂಬೋದು ಲೋಯರ್ ಸ್ಟೇಜ್, ಅದ್ವೈತ ಅಂಬೋದು ಹೈಯರ್ ಸ್ಟೇಜ್. ಯಾಕೆಂದರೆ ಹೇಳಿದ ದೂರದ ಬೆಳೆ ಬೆಟ್ಟ ನೋಡ್ತಾರೆ ಅವ್ರು, ಏನು ಕಾಣುತ್ತೆ ಅವನಿಗೆ? ಏನಿಲ್ಲದೆ ಕಾಣುತ್ತೆ, ಒಂದೇ ಒಂದು ಕಾಣ, ಏನಿಲ್ಲ ಅದು ಒಂದೇ ಇರೋದು. ಹತ್ತಿರ ಹೋಗಿ ನೋಡಿದರೆ ನೂರಾರು ಗಿಡಗಳು, ಎಷ್ಟೋ ಕಾಣ. ಇನ್ನೂ ಹತ್ತಿರ ಹೋದರೆ ಆ ಗಿಡಗಳು ಬೇರೆ ಬೇರೆ ಗಿಡಗಳು, ಮತ್ತೆ ಆ ಹಣ್ಣಿನ ಮರ ಬೇರೆ ಹೂವಿನ ಮರ ಬೇರೆ. ಹತ್ತಿರ ಹೋದಷ್ಟು ಭೇದ ಜಾಸ್ತಿ ಆಯಿತೋ ಕಡಿಮೆ ಆಯಿತೋ? ಇವತ್ತು ತುಂಬ ಜನ ಇಬ್ಬರು ಈಕ್ವಲ್ ಇದ್ದಾಗ ಎಲ್ಲದರಲ್ಲೂ ಈಕ್ವಲ್ ಇರ್ತಾರೆ. ಎಕ್ಸ್ಪರ್ಟ್ ಕಮಿಟಿ ರೆಫರ್ ಮಾಡ್ತಾರೆ, ಒಬ್ಬರು ಸೆಲೆಕ್ಟ್ ಮಾಡ್ಬೇಕು. ಏನು ಮಾಡ್ಬೇಕು ಅವರೀಗ? ಏನು ಹುಡುಕ್ಬೇಕು ಅಲ್ಲಿಗ? ಭೇದ ಹುಡುಕ ಅದ್ವೈತ ಹುಡುಕಿದ್ರಲ್ಲ, ಅದ್ವೈತ ಹುಡುಕಿದ್ರೆ ವಾಪ್ರಿಯೋರಿಟಿ ಅಲ್ಲ ಅದು. ಏನು ಮಾಡ್ಬೇಕು ಅವರು? ಏನು ಮಾಡ್ಬೇಕು ಅವರು? ಭೇದ ಹುಡುಕ್ಬೇಕು. ಭೇದ ಜಾತಿ ಇಬ್ಬರು ಕ್ಯಾಂಡಿಡೇಟ್ಸಲ್ಲಿ ಯಾವ್ದು ಬೆಟರ್? ಇದು ಹೈಯರ್ ಸ್ಟೇಜ್ ಲೋಯರ್ ಸ್ಟೇಜ್ ಆಯ್ತು? ಲೋಯರ್ ಸ್ಟೇಜ್ ಫಿಲ್ಟರ್ ಆಗಿ ಹೈಯರ್ ಸ್ಟೇಜ್ ಬಂದಿದ್ದಾರೆ ಅವರೀಗ. ಅಲ್ಲಿ ಫರ್ದರ್ ಹೈಯರ್ ಸ್ಟೇಜ್ ಬೇಕಾದ್ರೆ ಏನು ಮಾಡ್ಬೇಕೀಗ? ಇದು ಸೂಕ್ಷ್ಮ ಗೊತ್ತಾಗಬೇಕು ಅವರಿಗೆ. ಇವ್ರು ಹಾರು ಇದ್ರೆ ಸೇರಿಸ್ಬಿಡ್ತಾರೆ ಅದ್ವೈತ. ಗೊತ್ತಾಯ್ತಾ? ನೀರು ಹಾಕಿದ್ದಿ ದ್ವೈತ ಆಯ್ತು. ಅರ್ಥ ಆಯ್ತಿಲ್ಲ, ತೆಗೆದುಬಿಟ್ಟ ನೀರು ಹಾಕಿದ್ದಿ ಸಿಕ್ಕಾಕೊಂಡಿ ಅಂತ ಹೇಳ್ತಾರೆ. ಅದು ದ್ವೈತ ಆಯ್ತು ಅದ್ವೈತ ಆಯ್ತು? ಈಗ ದ್ವೈತ ಗೊತ್ತಾಯ್ತು. ಈಗ ಸೊ ದ್ವೈತ ಮತ ಕಂಡು ಹಿಡಿಯಲಿಕ್ಕೆ ಅವು ಬಿಟ್ಟರು ಮಾಡಿರೋದೆ ಹೊರತು ಕಲಿಸಿದ ಕಂಡು ಹಿಡಿಯಲಿಕ್ಕಲ್ಲ. ಮಿಕ್ಸ್ ಆಗಿದ್ದು ಗೊತ್ತಾಗಲಿಕ್ಕೆ ಅದು ಟೆಸ್ಟ್ ಮಾಡೋದು ಯಾವಾಗಲೂ. ಆದ್ದರಿಂದ ದ್ವೈತರ ಅರ್ಥ ಮಾಡ್ಕೊಳ್ಳೋದಕ್ಕೆ ಬುದ್ಧಿ ಬೇಕೇ ಹೊರತು ಅದ್ವೈತ ಅರ್ಥ ಮಾಡ್ಕೊಳ್ಳೋದಕ್ಕಲ್ಲ. ಚಿಕ್ಕ ಮಕ್ಕಳು ಇರ್ತಾರೆ, ಐದಾರು ಪದಾರ್ಥ ಇಟ್ಟಿರ್ತಾರೆ, ಎಲ್ಲದರೂ ಬೇರೆ ಇಟ್ಕೊಂಡ್ಬಿಡುತ್ತೆ ಅಷ್ಟೇ. ಅದು ಏನು ಗೊತ್ತಿಲ್ಲ ಅದಕ್ಕೆ? ಭೇದ ಜ್ಞಾನ ಇಲ್ಲ. ಅರ್ಥ ಆಯ್ತಾ? ಭೇದ ಜ್ಞಾನ ಇಲ್ಲ. ಅದೇ ಸ್ವಲ್ಪ ಒಂದು ಸಾವಿರ ರೂಪಾಯಿ ನೋಟ್ ಹಾಕಿದ್ರು ಅಷ್ಟೇ, ಎರಡು ಸಾವಿರ ರೂಪಾಯಿ ನೋಟ್ ಹಾಕಿದ್ರೆ, ಎರಡು ಸಾವಿರ ರೂಪಾಯಿ ನೋಟ್ ಹಾಕಿದ್ರೆ ಸಾವಿರ ರೂಪಾಯಿ ನೋಟ್ ಇಲ್ಲೇ ಇಲ್ಲ. ಈಗ ಎರಡು ಸಾವಿರ ರೂಪಾಯಿ ನೋಟ್ ಹಾಕಿದ್ರೆ ಅಷ್ಟೇ, ಹತ್ತು ರೂಪಾಯಿ ನೋಟ್ ಹಾಕಿ ಎರಡು ತೊಗೊಂಡು ಅರ್ಧ ಕಿತ್ತೋಗ್ಬಿಡುತ್ತೆ. ಅದು ದೊಡ್ಡವರು ಆದಮೇಲೆ ಎಷ್ಟು ವಿವೇಕ ಬಂದಿರುತ್ತೆ ಆಗಲೇ ಅವರಿಗೆ, ನೋಟ್ ಬೇರೆ ಪೇಪರ್ ಬೇರೆ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದು ದ್ವೈತ ಜ್ಞಾನ. ಇನ್ಫ್ಯಾಕ್ಟ್ ಬೆಳೆಯೋದೊಂದು ಏನು ಗೊತ್ತಾ? ಅರ್ಥ ದ್ವೈತ ಜ್ಞಾನ ಹೊಂದೋದು ಅಂತ ಅರ್ಥ. ಎಷ್ಟು ವ್ಯತ್ಯಾಸ ಗೊತ್ತಾಗುತ್ತಲ್ಲ, ಭಾರಿ ಬುದ್ಧಿವಂತ ಅಂತ ಕರೀತಾರೆ. ಅದು ವ್ಯತ್ಯಾಸನೇ ಗೊತ್ತಾಗೋದಿಲ್ಲ, ದಡ್ಡ ಅಂತ ಕರೀತಾರೆ. ವ್ಯತ್ಯಾಸ ಅಂದ್ರೆ ಏನು? ಭೇದ. ಸೊ ಭೇದ ಗೊತ್ತಾಗಲಿಕ್ಕೆ ಏನು ಬೇಕು ಅಂತಾಯ್ತು? ಬುದ್ಧಿ ಬೇಕು ಅಂತಾಯ್ತು. ಅದ್ವೈತ ಗೊತ್ತಾಗಲಿಕ್ಕೆ ಏನು ಬೇಡ? ಬುದ್ಧಿ ಏನೇನೂ ಬೇಡ ಅಂತ ಅರ್ಥ. ಪೂರ್ತಿ ದಡ್ಡಾದಷ್ಟು ಅದ್ವೈತ ಜ್ಞಾನ ಜಾಸ್ತಿ ಆಗುತ್ತೆ ಅವ್ರಿಗೆ. ಅರ್ಥ ಆಯ್ತಾ? ಭಾರಿ ದಡ್ಡ ಆಗಿಬಿಟ್ರೆ ಫಸ್ಟ್ ಕ್ಲಾಸ್ ಅದ್ವೈತಿ ಆಗ್ತಾರೆ. ಅದಕ್ಕೆ ಅವರು ಬುದ್ಧಿ ಇಲ್ಲದವರು ಅಂತ ಬೈದಿರೋ. ದೇವರನ್ನು ಕಂಡಿರ್ಬೇಕಾದ್ರೆ ಏನಾಗಬೇಕು? ದೃಶ್ಯತೆ ತ್ವಗ್ರಯ ಬುದ್ಧಿಯ. ಭಾರಿ ಬುದ್ಧಿವಂತಿನ ಮಾತ್ರ ದೇವರು ಕಾಣ್ತಾನೆ. ಯಾಕೆ? ವ್ಯತ್ಯಾಸ ಬಿಡಿಸಿ ನೋಡಬೇಕಲ್ಲ. ಅದಕ್ಕೆ ದಡ್ರಿಗೆಲ್ಲ ದೇವರು ಕಾಣೋದಿಲ್ಲ. ಏನ ಅದ್ವಿತೀಯ ಎಲ್ಲ ಇರ್ತದೆ ಅದ್ವಿತೀಯ ಆದರೆ? ಸಭಾ ಇಲ್ಲ, ಮುಗಿತ. ಆ ಊರಿಗೆ ಅವರೊಬ್ಬರೇ ಒಬ್ಬರು, ಒಬ್ಬೊಬ್ಬರೇ ಒಬ್ಬರು ಹೋದ್ರೆ ಊರಲ್ಲಿ ಯಾರು ಊರಂತ ಊರು ಅಂತ ಕರೆದಾಗ ಏನಿರ್ಬೇಕಲ್ಲಿ, ತುಂಬ ಜನ ಇದ್ರೆ ಊರಾಗೋದು. ಅದು ಊರಲ್ಲಿ ಒಬ್ಬರೇ ಒಬ್ಬರು ಹೋದ್ರೆ ತುಂಬ ಜನ ಬಂದರೆ ಅವ್ರು ಒಬ್ಬರೇ ಇದ್ರೆ ಇದು ಗ್ರೇಟ್ ಅಂತ ಅರ್ಥ, ಇನ್ನೊಬ್ರು ಇಲ್ಲ ಅಂತ ಅರ್ಥನಾ? ಏನಲ್ಲ, ಸುಮ್ಮನೆ ಅಪಾರ್ಥ ಮಾಡ್ಕೊಂಡು ಒಂದು ಅರ್ಥ, ಅದನ್ನು ನಂಬ್ತಾರ, ಅದು ಭಾರಿ ತಪ್ಪು. ಹಾಂ, ಪರಮಾತ್ಮ ಅದ್ವೈತ ಹೇಳಿದೆ ಅದರ ದೇವ ರೂಪ ರೂಪಗಳಲ್ಲಿ ಭೇದ ಇಲ್ಲ. ಮತ್ತೇನು ಬೇಕಲ್ಲಿ? ಮತ್ತೆ ಜ್ಞಾನ ಬೇಕು, ಮತ್ತೆ ಭೇದ ಜ್ಞಾನ ಬೇಕು. ಯಾತಕ್ಕೆ ಅರ್ಥ ಆಯ್ತಾ? ಈಗ ಜೀವ ಜೀವ ಜೀವರಿಗೆ ಭೇದ, ಜೀವ ಜಗತ್ತಿಗೆ ಭೇದ ತಿಳ್ಕೊಳ್ಳೋಕ್ಕೆ ಏನು ಬೇಕು? ಭಾರಿ ಬುದ್ಧಿ ಬೇಕು. ಆಮೇಲೆ ದೇವ್ರ ರೂಪ ರೂಪಗಳು ಭೇದ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೂ ಭಾರಿ ಬುದ್ಧಿ ಬೇಕು. ಮತ್ತೆ ಅರ್ಥ ಆಯ್ತಾ? ಭಾರಿ ಬುದ್ಧಿ ಯಾತಕ್ಕೆ ಬೇಕು ಅಂದರೆ, ಇಲ್ಲಿ ಬುದ್ಧಿ ಕೆಟ್ಟೋಗಿದೆ ಅವರಿಗೆ, ಬೇರೆ ವಸ್ತುಗಳಲ್ಲಿ ಕಂಡುಬಿಟ್ಟು ಅಲ್ಲಿಗೆ ವ್ಯಾಪ್ಲೈ ಮಾಡ್ತಾರೆ, ಅದಲ್ಲ ಬೇರೆ ಕೇಸು ಅಂತೇಳಿ ಮತ್ತೆ ಬುದ್ಧಿ ಬೇಕು ಅವ್ರಿಗೆ. ಗೊತ್ತಾಯ್ತಾ? ಸಾಮಾನ್ಯದಲ್ಲಿರ್ತಕ್ಕಂಥ ಭೇದ ನಮ್ಮ ಅನುಭವ ಬಂದುಬಿಟ್ಟಿದೆ ಈಗ. ಆದರೆ ಅರ್ಥ ಮಾಡ್ಕೊಳ್ಳೋದು ಯಾವ್ದು ಕಷ್ಟ? ಈಗ ಒಬ್ಬನೇ ವ್ಯಕ್ತಿ ಅನಂತ ರೂಪ ತಗೊಂಡ್ರೂ ಕೂಡ ಭೇದ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಬೇಕಲ್ಲಿ? ಬುದ್ಧಿ ಬೇಕದು. ಅರ್ಥ ಆಯ್ತಾ? ಇದಕ್ಕಿಂತ ಜಾಸ್ತಿ ಬುದ್ಧಿ ಬೇಕು ಅಂದರೆ ದೇವರಲ್ಲಿ ಅದ್ವೈತ ತಿಳ್ಕೊಳ್ಳೋದಕ್ಕೆ ಭಾರಿ ಬುದ್ಧಿ ಬೇಕು, ಜೀವೇಶ್ವರ ಮಧ್ಯೆ ಭೇದ ತಿಳ್ಕೊಳ್ಳೋದಕ್ಕೂ ಭಾರಿ ಬುದ್ಧಿ ಬೇಕು. ಅವ್ರು ಊಟ ಪಟ್ಟ ಮಾಡಿಬಿಟ್ರು. ಏನು ಮಾಡಿದರು? ಅಲ್ಲಿ ಕಡಿಮೆ ಬುದ್ಧಿ, ಇಲ್ಲಿ ಜಾಸ್ತಿ ಬುದ್ಧಿ, ಹೀಗೆ ಮಾಡಿಕೊಂಡು ಅವ್ರು ತನಿಖೆ ಕಳಿಸ್ಕೊಂಡ್ಬಿಡ್ತಾರೆ. ಹಾಗೆ ಹೇಳಬಾರ್ದು. ಏತು ತೇಬೇ ಯುಕ್ತ ತವಾಮತಃ ಮಯ್ಯೇವ ಮನ ಆಧತ್ಸ್ವ ಇತ್ಯಾದಿ ಉತ್ತರ ಬಂದಿದೆ ಅಂತ ಕೋಟ್ ಮಾಡ್ತಾರೆ. ಇಷ್ಟಾದ ಮೇಲೆ ದೇವರು ಉತ್ತರ, ಇಷ್ಟೊತ್ತು ಏನಾಯ್ತು? ಈಗ ಪ್ರಶ್ನೆ ಆಯ್ತು ಅಷ್ಟೇ. ಇಷ್ಟೊತ್ತು ಕೂಡ ಒಂದು ಶ್ಲೋಕಕ್ಕೆ ಇಷ್ಟೊತ್ತು ಆಚಾರ ಅರ್ಥ ಬರೆದಿತ್ತು. ಮೊದಲನೇ ಶ್ಲೋಕಕ್ಕೆ ಒಂದೇ, 12 ಶ್ಲೋಕಕ್ಕೆ ಒಂದೇ ಇಷ್ಟೆಲ್ಲ ಅರ್ಥ ಬರೆದಿತ್ತು. 12 ಅಧ್ಯಾಯದ ಮೊದಲನೇ ಶ್ಲೋಕಕ್ಕೆ ಇದಿಷ್ಟು ತಾತ್ಪರ್ಯ. ಇನ್ನೂ ಕೆಲವು ಬರೆದಿಲ್ಲ ಆಚಾರ್ಯರಿಲ್ಲಿ. ಏನು ಬರೀಲಿಲ್ಲ? ಇಲ್ಲಿ ತರ ಬಂದಿದೆ, ತಮ ಯಾಕೆ ಬರಲಿಲ್ಲ, ಬೇರೆ ಕಡೆ ಹೇಳಿದ್ದಾರೆ, ಇಲ್ಲೇ ಬರೀಲಿಲ್ಲ. ಅದನ್ನು ಆದರೂ ಬರೀ ಇನ್ನೂ ಜಾಸ್ತಿ ಆಗೋದು. ಈಗ ಕೃಷ್ಣನ ಉತ್ತರ, ಶ್ರೀ ಭಗವಾನುವಾಚ ಮಯ್ಯಾ ವೇಶ್ಯವನೋ ಏಮಾಂ ನಿತ್ಯಯುಕ್ತ ಉಪಾಸತೆ. ಅದೇ ರುದ್ರದೇವರ ಬಗ್ಗೆ ಕೇಳಿದ, ಮೋಕ್ಷ ಕೊಡಿ ಅಂದರೆ ಅವ್ರೇನು ಹೇಳಿದರು? ನನ್ನ ಮೋಕ್ಷ ಕೊಡೋ ದೇವರೇ ಅಲ್ಲ ಅಂತ ಹೇಳಿಬಿಟ್ರು. ನಾನು ದೇವ್ರು ವಿಷ್ಣು ಉಪಾಸನೆ ಶ್ರೇಷ್ಠ ಅಂತ ಕಳಿಸ್ಲಿಲ್ಲ. ಏನಂತ ಕಳಿಸಿದಾರೆ ಅವರು? ವಿಷ್ಣು ಉಪಾಸನೆ ಒಂದೇ ಮೋಕ್ಷಕ್ಕೆ ಸಾಧನ ಅಂಥೇಳಿ ಘಂಟಾಕರ್ಣ ಕರ್ಣರನ್ನು ಅಲ್ಲಿ ಕಳಿಸ್ಕೊಟ್ಬಿಟ್ರೆ ಹೊರತು ತಾವು ಇದೊಂದು ತಮ್ಮದು ಒಂದು ದಾರಿ ಅಂತ ಹೇಳಿಲ್ಲ ಅವರು. ಆದ್ದರಿಂದ ಸ್ಪಷ್ಟ ಇದೇ ರುದ್ರದೇವ್ರ ಪ್ರಶ್ನೆ ಬಂದಾಗ, ಮಯ್ಯಾ ವೇಶ್ಯ ಬರೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ದೇವೇ ಯುಕ್ತ ತಪಾಮತಃ ಮಯ್ಯಾವೇಶ್ಯ ಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯ ಉಪೇತಾ ದೇವೇ ಯುಕ್ತ ತಪಾಮತ. ಫಸ್ಟ್ ಆನ್ಸರ್ ಅವ್ರಿಗೆ ಏನದು? ಕೃಷ್ಣ ಅದೇನು ಕೇಳಿದ್ದೀ ನೀನು? ದಕ್ಷಿ ಉಪಾಸನೆ ಶ್ರೇಷ್ಠ, ನನ್ನ ಉಪಾಸನೆ ಅಂತ ಕೇಳಿದ್ದೀಯಲ್ಲ. ಮಯಿ ಆವೇಶ್ಯ, ಏನನ್ನ ಮನಃ ಮನಃ ಮಯಿ ಆವೇಶ್ಯ, ಮನಸ್ಸನ್ನು ನನ್ನಲ್ಲಿ ಹಾಕಿ ಏ ಯಾರು ಮಾಂ ನನ್ನನ್ನು ನಿತ್ಯಯುಕ್ತ ಉಪಾಸತೆ ನಿತ್ಯ ಯೋಗವನ್ನು ಹೊಂದಿದವರಾಗಿ ಉಪಾಸನೆ ಮಾಡ್ತಾರೋ, ಶ್ರದ್ಧೆಯ ಪರಯೋಪೇತಾಹ ವಿಶೇಷವಾದ ಹೆಚ್ಚು ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೋ ತೇ ಅವರು ಯುಕ್ತ ತವ ಇತಿ ಮೇ ಮತಾಹ ಅವರು ಸರಿ ಅಂತ ನನ್ನ ಭಾವ ಅಂತ ಪರವಾಗ್ತಾ ಇರ್ಬೇಕು. ಯಾಕಂದರೆ ತನ್ನ ಉಪಾಸನೆ ಶ್ರೇಷ್ಠ ಹೊರತು ಲಕ್ಷ್ಮಿ ಉಪಾಸನೆ ಶ್ರೇಷ್ಠ ಅಲ್ಲ. ಇದು ಫೈನಲ್ ಆನ್ಸರ್. ಇದು ಲಕ್ಷ್ಮೀ ಉಪಾಸನೆ ಯಾಕೆ ಶ್ರೇಷ್ಠ ಅಲ್ಲ ಮುಂದೆ ಹೇಳ್ತಾನೆ. ಯಾತಕ್ಕೆ ಶ್ರೇಷ್ಠ ಅಲ್ಲ? ಏತು ಅಕ್ಷರ ಪರಿನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂಚ ಕೂಟಸ್ಥ ವಚರಂ ಧ್ರುವಂ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರಥ. ಎಷ್ಟು ಉತ್ತರ ಬಂತೀಗ? ಅಕ್ಷರ ಉಪಾಸನೆ ಯಾತಕ್ಕೆ ಕಷ್ಟ ಅಂದರೆ, ಮೊದಲನೇದಾಗಿ ಅಕ್ಷರ ಅದು ಅನಿರ್ದೇಶ್ಯಂ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಅವ್ಯಕ್ತಂ ವ್ಯಕ್ತವಾಗೋದಿಲ್ಲ, ಪರ್ಯುಪ ಅಥವಾ ಅವ್ಯಕ್ತಂ ಅಕ್ಷರಂ ಪರ್ಯುಪಾಸತೆ ಭಾರಿ ಉಪಾಸನೆ ಮಾಡ್ತಾನೆ. ಸರ್ವತ್ರ ಗಮ್ಮ ಅಚಿಂತ್ಯಂಚ ಎಲ್ಲ ಕಡೆ ಇದೆ, ಚಿತ್ರ ಮಾಡೋ ಸುಲಭ ಅಲ್ಲ. ಕೂಟಸ್ಥಂ ಕೂಟಸ್ಥವೇ, ಅಚಲಂ ಹೌದು, ಧ್ರುವಂ ಹೌದು, ಆದರೆ ಸನ್ನಿಯಮ್ಮೆ ಇಂದ್ರಿಯ ಗ್ರಾಮಂ ಟೆಂಪ್ಟ್ ಆಗೋದು ಬರೀ ಜಾಸ್ತಿ. ಲಕ್ಷ್ಮೀ ಉಪಾಸನೆ ಹೋದ ಕಾಲಕ್ಕೆ ಟೆಂಪ್ಟ್ ಆಗೋದು ಭಾರಿ ಜಾಸ್ತಿ. ಅದಕ್ಕೆ ಸಂ ನಿಯಮ್ಮೆ ಇಂದ್ರಿಯ ಗ್ರಾಮಂ ಇಂದ್ರಿಯ ಸಮೂಹವನ್ನು ಅಂದರೆ ದುಡ್ಡು ಕೈಯಲ್ಲಿದ್ದಾಗ ಏನಾಗುತ್ತೆ, ಮನುಷ್ಯ ಎಲ್ಲ ಕಡೆ ಡೈವರ್ಟ್ ಆಗಿಬಿಡ್ತಾರೆ, ಅದೆಲ್ಲ ಬೇಡ ತಡ್ಕೋಬೇಕು. ಅದು ಮಕ್ಕಳ ಕೈಯಲ್ಲಿ ದುಡ್ಡು ಕೊಡೋದಿಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಕೊಟ್ಟರೆ ಏನು ಮಾಡ್ತಾನೆ ಅವನು? ಮಿಸ್ಯೂಜೆ ಮಾಡೋದು ಸಾಮಾನ್ಯವಾಗಿ, ಅದು ಮಿಸ್ಯೂಸ್ ಮಾಡೋದು ಜಾಸ್ತಿ. ಜ್ಞಾನ ಮಿಸ್ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಧನೇನು ಮಾಡೋಕ್ಕೆ ಬರುತ್ತೆ, ಮಿಸ್ಯೂಸ್ ಮಾಡೋಕ್ಕೆ ಬರುತ್ತೆ. ಆದ್ದರಿಂದನೇ ಅದು ಇಂದ್ರಿಯ ಗ್ರಾಮಂ ಸರ್ವತ್ರ ಸಮು ಚಿಕ್ಕ ನೋಡಿ ದಾರಿ ಮಾರ್ಕೆಟಿಗೆ ಕರ್ಕೊಂಡೋಗಿ ಚಿಕ್ಕ ಮಕ್ಕಳನ್ನ ಕಂಡದಲ್ಲಿ ಬೇಕು, ಅದನ್ನು ಇದು ಕೊಡಿಸೋ ಅದು ಕೊಡಿಸೋ ಶುರು ಮಾಡ್ಬಿಡ್ತಾರೆ. ಅದನ್ನು ಮಾತೆತ್ತಿದ ತಕ್ಷಣ ಯಾಕೆ ಬೇಕು ಫಲ ಅದು, ಆದರೆ ಸೆಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ, ಕಂಡಿದ್ದಲ್ಲೇ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ದುಡ್ಡು ಕೊಟ್ಟು ಅವ್ರಿಗೆ ಕಳಿಸಿಬಿಟ್ರೆ ಮುಖ್ಯವಾದ್ಬಿಟ್ಟು ಮೃದ್ದೆಲ್ಲ ತೊಗೊಬಂದಿರ್ತಾರೆ, ಹಾಗಾಗಿಬಿಡೋದು. ಆದ್ದರಿಂದ ಒಳ್ಳೆ ವಿಂದನೀಯ ಗ್ರಹ ಬೇಕು ಅವರಿಗೆ. ಸರ್ವತ್ರ ಸಮಬುದ್ಧಯ, ಸರ್ವತ್ರ ಸಮಬುದ್ಧಿಗಳಾಗಬೇಕು ಅಂದರೆ ವೆರಿ ಸ್ಟ್ರಿಕ್ಟ್ ಅಂತ ಅರ್ಥ. ಲಕ್ಷ್ಮಿ ಉಪಾಸನೆ ಏನು ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಭಾರಿ ಡೇಂಜರಸ್, ಭಾರಿ ಡೇಂಜರ್ ಹೇಳ್ತಾರೆ ಅದನ್ನು. ಇಷ್ಟೆಲ್ಲ ಇನ್ನೊಂದು ಪ್ರಾಬ್ಲಮ್ ಇದೆ, ಇಷ್ಟೆಲ್ಲ ಮಾಡಿದರೂ ಕೂಡ ತೇ ಪ್ರಾಪ್ನುವಂತಿ ಮಾಮೇವ, ನನ್ನ ಹತ್ರ ಬಂದೇ ಮುಕ್ತಿ, ನನ್ನ ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಆಗಿದ್ದೇನೋ, ಇದು ಅವಾರ್ಡ್ ಬಗ್ಗೆ ಅಲ್ಲಿಗೆ ಬಂದ ಕೊನೆಗೆ ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಹತ್ರ ಬಂದೆ ಲಕ್ಷ್ಮೀದೇವಿ ನನ್ನ ತಲುಪಿಸಿ ನನ್ನಿಂದ ಮೋಕ್ಷ ಕೊಡಿಸ್ತಾರೆ ಹೊರತು ಅವ್ರು ಡೈರೆಕ್ಟಾಗಿ ಕೊಡೋದಿಲ್ಲ ಅಂದಮೇಲೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನಿದು ಶ್ರಮ ಏ ವಹಿ ಕೇವಲ ರೌಂಡಬೌಟ್ ಆಗಿದ್ದೆ ಹೊರತು ಬಂದಿದ್ದ ಅಲ್ಲಿಗೇನೆ. ಸೊ ಇದೆಲ್ಲ ಇದೆ, ಅಂದರೆ ಅಗೇನ್ ಸೆಕೆಂಡ್ ರಿಸ್ಕ್ ಇದೆ, ಫಸ್ಟ್ ರಿಸ್ಕ್ ಒಂದು ಸೆಕೆಂಡ್ ರಿಸ್ಕ್ ಒಂದು. ಆದ್ದರಿಂದನೇ ಕ್ಲೇಶೋ ಅಧಿಕತರಸ್ತೆ ಶಾ ಮುಂದೆ ಹೇಳ್ತಾರೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನೇನು ಉಪಾಸನೆ ಮಾಡೋಕ್ಕೆ ಹೊರಟ್ರೆ ಪ್ರಕೃತಿ ಉಪಾಸನೆ ಲಕ್ಷ್ಮೀ ಉಪಾಸನೆ ಮಾಡೋದು ಏನೇನು ಸಮಸ್ಯೆ ಇದೆ ಅಂದರೆ ಭವಂತು ತದುಪಾಸಕ ಏವ ಉತ್ತಮಃ ಇತರೇಶಾಂತು ಕಿಂ ಫಲಮಿತ್ಯತಃ ಏತು ಇತ್ಯಾದಿನ. ನನ್ನ ಉಪಾಸ ಶ್ರೇಷ್ಠ ಅಂತೇಳಿ ಆಯಿತು. ಉಳಿದವರಿಗೇನು ಅಂದರೆ ಹರಿರ್ದೇಶ್ಯತ್ಯಂಜುಕ್ತಂ ಭಾಗವತೇ ಮಾಯಾಯಾಹ, ಮಾಯಾ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿನ ಅರ್ಥ ಮಾಡಿಕೊಳ್ಳೋದು ಸುಲಭ ಅಲ್ಲ, ಭಾರಿ ಕಷ್ಟ. ಅಪ್ರತರ್ಕ್ಯಾತ್ ಹರಿರ್ದೇಶ್ಯಾತ್ ಇತಿ ಕೇಶ್ವಪಿ ನಿಶ್ಚಯ ಇತಿ ಭಾಗವತಲ್ಲಿ ಬಂದಿದೆ. ಅದು ಅಪ್ರತರ್ಕ್ಯ ಹರಿರ್ದೇಶ ಅಂತ ಬಂದಿರೋದ್ರಿಂದ ಅದು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಈಶ್ವರಸ್ತು ದೈವ ಶಬ್ದೇನೋಕ್ತಃ ದೈವಮನ್ನೇ ಪರೇ ಇತ್ಯತ್ರ. ಈಶ್ವರ ಅಂದರೆ ದೇವರು ನಾರಾಯಣ, ಅವನು ಅರ್ಥ ಮಾಡ್ಕೊಳ್ಳೋದು ಇಷ್ಟು ಕಷ್ಟ ಅಲ್ಲ. ಯುಕ್ತಂಚ ಸಾಮವೇದೆ ಕಾಷಾಯಣ ಶ್ರುತವು, ಸಾಮವೇದದಲ್ಲಿ ಕಾಷಾಯಣ ಶ್ರುತಿಯಲ್ಲಿ ಹೇಳಿದ್ದಾರೆ ಏನಂತ, ನಾಸದಾಸಿ ನೋ ಸದಾತಿ ತದಾನೀಂ. ನೋಡಿ, ಅಸತ್ತಿಲ್ಲ ಸತ್ತಿಲ್ಲ ಎಷ್ಟು ಒಗಟಿದ್ದಾಗಿದೆ ಗೊತ್ತಾಯ್ತಾ. ಅವ್ಯಕ್ತ ಉಪಾಸನೆಗೆ ಹೊರಟಾಗ ತುಂಬ ಕಷ್ಟ. ನ ಮಹಾಭೂತಂ ನೋಪಭೂತಂ ತದಾಸೀತಿತ್ಯಾರಭ್ಯ, ಮಹಾಭೂತ ಇರಲಿಲ್ಲ ಉಪಭೂತ ಇರಲಿಲ್ಲ ಅಂಥೇಳಿ ಅದು ಬಿಡಿಸಿ ಬಿಡಿಸಿ ಭಾರಿ ಅರ್ಥ ಮಾಡ್ಕೋಬೇಕು. ತಮ ಆಸೀತ್ ತಮಸ ಗೂಢಮಗ್ರೇ, ಭಾರಿ ಕತ್ತಲೆ ಇತ್ತು, ಕತ್ತಲೆಯಿಂದ ಎಲ್ಲ ಮುಚ್ಚೋಗಿತ್ತು ಅಂತ ಹೇಳ್ತಾರೆ. ತಮೋಹಿ ಅವ್ಯಕ್ತಂ ಅಜರಂ ಅನಿರ್ದೇಶ್ಯಂ ಏಷಾ ಏವ ಪ್ರಕೃತಿ ಇತಿ. ಅವ್ಯಕ್ತ ಅಂಬುದು ತಮಸ್ಸು, ಕತ್ತಲೆ ಆಕಾರದಲ್ಲೂ ಇರುತ್ತೆ. ಅರಜಂ ಮತ್ತೆ ಅಜರಂ ಅನಿರ್ದೇಶ್ಯಂ ಏಷಾ ಏವ ಪ್ರಕೃತಿ, ಭಾರಿ ಕಷ್ಟ ಪ್ರಕೃತಿನ ಅರ್ಥ ಮಾಡ್ಕೊಳ್ಳೋದಾದ್ರೆ. ಇವತ್ತಿಗೂ ಕೂಡ ವಿಜ್ಞಾನಕ್ಕೆ ದೇವ್ರ ಬಗ್ಗೆ ಯೋಚನೆ ಬಂದೇ ಇಲ್ಲ, ಪ್ರಕೃತಿ ಅರ್ಥ ಆಗೇ ಇಲ್ಲ ಅವ್ರಿಗೆ. ಪ್ರಕೃತಿ ಕೂಡ ಏನಾಗಿದೆ ಅರ್ಥ ಆಗಿಲ್ಲ. ಆದ್ದರಿಂದ ಪ್ರಕೃತಿನ ಅರ್ಥ ಮಾಡಿಕೊಂಡು ಉಪಾಸನೆ ಮಾಡ್ತೀವಿ ಎಂಬುದು ಸಾಧ್ಯನೇ ಇಲ್ಲ. ಆದರೆ ಪೂರ್ತಿ ಉಪಾಸನೆ ಮಾಡಿಕೊಂಡ್ರೆ ಅರ್ಥ ಮಾಡಿಕೊಂಡ್ರೆ ಮಾತ್ರ ಉಪಾಸನೆ ಮಾಡೋಕ್ಕೆ ಬರೋದು. ದೇವ್ರ ಬಗ್ಗೆ ಹಾಗಲ್ಲ, ಅರ್ಥ ಆದಷ್ಟು ಮಾಡಿಕೊಂಡ್ರೂ ಸಾಕು, ಡಿಫ್ರೆನ್ಸ್ ಗೊತ್ತಾಯ್ತಾ. ಅರ್ಥ ಆದಷ್ಟು ಬರ್ಕೊಂಡ್ರು ಕೂಡ ಏನಾಗುತ್ತೆ ಅಲ್ಲಿಗೆ ಅನುಗ್ರಹ ಮಾಡಿಬಿಡ್ತಾರೆ, ಅದೆಲ್ಲ ಮುಂದೆ ಕಂಪೇರ್ ಮಾಡ್ತಾರೆ. ಏವಂ ತರ್ಹಿ ಇತ್ಯಾದಿ, ಅದಿಷ್ಟು ನಾಳೆ ಮುಂದೆ ಏನೇನು ವ್ಯತ್ಯಾಸ ಇದೆ, ನಾರಾಯಣ ಉಪಾಸನೆ ಲಕ್ಷ್ಮೀ ಉಪಾಸನೆ ಏನೇನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಭಾಳ ಕ್ಲಿಯರಾಗಿ ಹೇಳ್ತಾ. ನಮಗೇನು ಅನಿಸುತ್ತಾಗ ಲಕ್ಷ್ಮೀ ಉಪಾಸನೆಗೆ ಎಷ್ಟು ರಿಸ್ಕ್ ಇದ್ದಾಗ ಬ್ರಹ್ಮಾದಿಗಳ ಉಪಾಸನೆ ಎಂಬುದು ಇನ್ನೂ ಕಷ್ಟ. ಆದ್ದರಿಂದ ಹರಿ ಸರ್ವೋತ್ತಮತ್ತರೆ ವೆರಿ ಸಿಂಪಲ್ ಅಂತ ಹೇಳಿ ಇದು ನಿರ್ಧಾರ. ಯಾವ್ದಕ್ಕೆ ಯಾವ್ದಕ್ಕೆ ಕೇಳ್ತಿರೋದು? ಯಾವ್ದ ಲಕ್ಷ್ಮೀ ಉಪಾಸನೆ ಕಷ್ಟ ಅಂತ ಹೇಳಿದ್ರೆ ಪ್ರೂವ್ ಮಾಡ ಕೊಟ್ಟಿದ್ದಾರೆ. ಈಗ ವೇದ ಹೇಳ್ತಾ ಇದೆ ಲಕ್ಷ್ಮೀ ಉಪಾಸನೆ ಕಷ್ಟ. ಯಾತಕ್ಕೆ ವೇದ ಉಪಾಸನೆ ಲಕ್ಷ್ಮೀ ವೇದ ಕೊಟ್ಬಾಡ್ತಾರೆ ಅಂದರೆ ವೇದನೇ ಹೇಳಿತು ಲಕ್ಷ್ಮೀ ಉಪಾಸನೆ ಮೋಕ್ಷ ಆಗುತ್ತೆ ಅಂಥೇಳಿ. ಅದೇ ವೇದ ಹೇಳುತ್ತೆ ಲಕ್ಷ್ಮೀ ಉಪಾಸನೆ ಕಷ್ಟ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ. ಅವಾಗ ಏನಾಯ್ತು ಅಲ್ಲಿಗೆ ನೋಡಿ, ಅಲ್ಲೇ ನೋಟ್ ಕೊಟ್ಟಿದ್ದಾರೆ ಅಂದರೆ ನಾವು ಸೇರಿಸ್ಕೊಂಡು ನೋಟಲ್ಲದು, ಅದೇ ಕೊಟ್ಟ ನೋಟದು ಲಕ್ಷ್ಮೀ ಉಪಾಸನೆ ಮೋಕ್ಷ ಆಗುತ್ತೆ, ಹುಷಾರು ಭಾರಿ ಕಷ್ಟ ಅಂತ ಹೇಳಿದ್ರಿಂದ ನೀವು ಹುಷಾರಾಗಿರಿ ಅಂತ ಅರ್ಥ. ಅಸಾಧ್ಯ ಅಲ್ಲ ಅಂತೇನಲ್ಲ, ಅದು ಭಾರಿ ಕಷ್ಟ. ಮನುಷ್ಯ ನಾವೇನು ಮಾಡ್ತೇವೆ ಆಗ, ಸ್ವಲ್ಪ ಕಷ್ಟ ಆದರೂ ಬಿಟ್ಬಿಡ್ತೇವೆ, ಭಾರಿ ಕಷ್ಟ ಅಲ್ಲ. ಸ್ವಲ್ಪ ಕಷ್ಟ ಆದರೆ ಒಂದು 5-6 ಕಿಲೋಮೀಟರ್ ರೌಂಡ್ ಆಗುತ್ತೆ ಅಂದ್ರೆ ಏನು ಮಾಡಿಬಿಡ್ತಾನೆ? ಅದು 100 ಕಿಲೋ 5-6 ಕಿಲೋಮೀಟರ್ ರೌಂಡ್ ಆಗುತ್ತೆ ಅಂದರೆ 5-6 ಕಿಲೋಮೀಟರ್ ಅಂತ ಹೇಳ್ಬಿಡ್ತಾನೆ, ಮನುಷ್ಯನ ಸ್ವಭಾವ ಅದು. ಆದ್ದರಿಂದ ಭಾರಿ ಕಷ್ಟ, ಅದು ಸಂಯಮ ಇಂದ್ರಿಯ ಗ್ರಾಮ ಅದೆಲ್ಲ ಭಾಷೆ ಬಿಡಿಸಿ ಬಿಡಿಸಿರ್ತಾರೆ. ಇನ್ನೂ ಕೂಡ ತುಂಬ ಮುಖ್ಯ ಅದು. ಇದರಿಂದ ಇಂಡೈರೆಕ್ಟ್ಲಿ ಲಕ್ಷ್ಮೀ ಉಪಾಸನೆಯಿಂದ ಲಕ್ಷ್ಮೀ ಉಪಾಸನೆ ಕಷ್ಟ ಅಂತ ಹೇಳಿದ್ರಿಂದ ಶಾಕ್ತಮತ ಉಪಾಸನೆ ಸರಿಯಲ್ಲ ಅಂತ ಹೇಳಿದಾಗ ಆಯ್ತದ್ರಿ. ಶಾಕ್ತಮತ ಉಪಾಸನೆ ಬರೀ ಶಾಕ್ತಮತವಾಗಿ ಫಲ ಕೊಡೋದಿಲ್ಲ, ಬರೀ ಮಾಮೇವ ವೈಷ್ಣವತ್ವವಾಗಿ ಚೇಂಜ್ ಆದಾಗ ಮಾತ್ರ ಕೊಡುತ್ತಾದ್ರಿಂದ ಕಷ್ಟಪಟ್ಟುಕೊಂಡೆ ಬರ್ಬೇಕು ಎರಡು ಸರ್ತಿ ಆದಾಗ. ಓಂ ಜನ್ಮಾದ್ಯಶ್ಚ ಯದೋನ್ಮಯಾದಿತರದಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಚಂತಿ ಯಂ ಸೂರಯಃ.